ஸ்ரீ குருப்பியோ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான்மணிக்ரீவ விமோசனம் ஸ்வநாமக்ரஹணா தேவா நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்தசய்யாய பூர்ண ஜானரசாரணசே உத்துங்கவாக்தரங்காய மத்வதுக்தாப்தயே நம. குருமகில குணஜ்ஞம் சத்குணைகாதிவாசம் ஷமதமபரிநிஷ்டம் சத்மநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராட்சிதானந்தலீலா கோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சரிய ஹரிப்ரீதி சுவித்யா பாதசாலின இஷ்டதாம் கஷ்டஹர்த்ருன் நஹ வித்யாமான்யான் முனீன் நம. வாதிராஜ பதத்வந்த்வா பாரிஜா சக்த மானுசான் விஸ்வப்ரிய குருன் வந்தே மந்தோஹம் தேவி சுத்தய. சத்யம் சத்யம் புனசத்யம் விஷ்ணுதீர்த்த பிரசாதத சர்வே காமாஹ பவந்தேவா சபதோ பிம்பசந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம். ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம் அஜ்ஞானதிமிரச்சேதம் புத்திசம்பத்பதாயகம் விஜயான விமலம் சாந்தம் விஜயாக்கியகுரும் பஜே. ஸ்ரீ குருப்பியோ நம. ஹரி ஓம். ஓம் ஜன்மாத்யஸ்ய யதோன்வயாதிதரதஸ்யார்த்தேஷ்வபிக்னஸ்வராட் தேனே ப்ரக்வஹ்ருதாயாதி கவயே முஹ்யந்தி யம் சூரயஃ தேஜோ வாரி மிருதாம் யதா விநிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி. ஸ்ரீ குருப்பியோ நம. ஹரி ஓம். ಪ್ರಶ್ನೆ ಬರ್ತಾ ಇದೆ. ಸುತಾಚಾರ್ಯರು ನಾನು ಕೇಳಿದ ಭಾಗವತವನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಯಥಾವತ್ತಾಗಿ. ಪರಿಷ್ಯನ್ ಮಹಾರಾಜರಿಗೆ, ಪ್ರಾಯೋಪವೇಶಕ್ಕೆ ಕೂತಿರತಕ್ಕಂಥ ಪರಿಷ್ಯನ್ ಮಹಾರಾಜರಿಗೆ ಶುಕ ಮಹರ್ಷಿಗಳು ಹೇಳಿದಂಥ ಕಥಾ ಇದನ್ನು ನಾನು ಹೇಗೆ ಕೇಳಿದ್ದೇನೆ. ಸೋಹಂಬ ಶ್ರಾವಯಿಷ್ಯಾಮಿ ಯಥಾಧೀತಂ ಯಥಾಮತಿ. ಹೇಗೆ ಕೇಳಿದೆ, ನನಗೆಷ್ಟು ತಿಳಿದಿದೆ ಅಷ್ಟು ತಿಳಿಸ್ತೇನೆ. ಆವಾಗ ಕೃಷ್ಣ ತನ್ನ ಧಾಮಕ್ಕೆ ಹೊರಟು ಹೋದ ಮೇಲೆ ಧರ್ಮ, ವಿಶೇಷವಾಗಿ ಭಾಗವತ ರೂಪದ ಭಗವಂತನ ಪಾದವನ್ನು ಆಶ್ರಯ ಮಾಡಿತು, ಪುರಾಣದ ರೂಪದ ಭಗವಂತನ ಪಾದ ಆಶ್ರಯ ಮಾಡಿತು ಅಂತ ಚೆನ್ನಾಗಿ ತಿಳಿಸಿಕೊಟ್ಟು, ಸರಸ್ವತಿ ನದಿ ತೀರದಲ್ಲಿ ಇರತಕ್ಕಂಥ ವೇದವ್ಯಾಸರ ಸನ್ನಿಧಾನಕ್ಕೆ ನಾರದರು ಬಂದು ಅವರಿಂದ ಸತ್ಕೃತರಾಗಿ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ನಾರದರು ಬಂದಾಗ ವೇದವ್ಯಾಸ ದೇವರು ವಿಶೇಷವಾಗಿ ಅವರಿಗೆ ಅರ್ಘ್ಯ ಪಾದ್ಯ ಎಲ್ಲ ಕೊಟ್ಟು ತಾವು ಎದ್ದು ನಿಂತು ಸತ್ಕಾರವನ್ನು ಮಾಡಿದರು ವೇದವ್ಯಾಸರು. ಸ್ಪಷ್ಟ ಬರ್ತಾ ಇದೆ, ಪ್ರತ್ಯುತ್ಥಾಯ ಪೂಜಯಾಮಾಸ. ಅಲ್ಲ, ವೇದವ್ಯಾಸರು ನಾರದರಿಗೆ ಪೂಜೆ ಮಾಡಿದರ? ಹೌದು. ಯಾಕೆ, ಲೋಕದಲ್ಲಿ ಬಹಳ ಜನಕ್ಕೆ ವೇದವ್ಯಾಸರು ಅಂದರೆ ಒಬ್ಬ ಋಷಿಗಳು ಅಂತ ಕಲ್ಪನೆ, ಅದು ಸ್ಥಿರವಾಗಿರಲಿ ಅಂತ ವೇದವ್ಯಾಸರು ಆಡಿದ ನಾಟಕವದು. ಅದಕ್ಕೆ ತಕ್ಕಂತೆ ದೇವರನ್ನು ಪೂಜಾ ಮಾಡತಕ್ಕಂಥ ನಾರದರೇ ದೇವರಿಂದ ಪೂಜಾ ತಗೊಂಡು, ನೀನು ಏನು ಮಾಡ್ತೀಯೋ ಮಾಡಿಸ್ಕೊಡ್ತೇನೆ ಸ್ವಾಮಿ, ಆ ರೀತಿಯಲ್ಲಿ ನಾರದರು ಪ್ರಶ್ನೆ ಮಾಡುತ್ತಾ ಇದ್ದಾರೆ. ನಿಮ್ಮ ಮುಖದಲ್ಲಿ ಚಿಂತೆಯ ಕುರುಹು ಕಾಣತಾ ಇದೆ. ಅದಕ್ಕೆ ವೇದವ್ಯಾಸರು ಹೇಳುತ್ತಾರೆ, ನೀವೇ ಹೇಳಬೇಕು ಅದರ ಕಾರಣ. ಅದಕ್ಕೆ ನಾರದರು ಅಂದರು, ನೀವು ಎಲ್ಲವನ್ನೂ ಮಾಡಿದ್ದೀರಿ, ಆದರೆ ಒಂದನ್ನು ಮಾಡಿದಂತಿಲ್ಲ. ಏನು? ಭಗವಂತನ ತತ್ವಜ್ಞಾನ ಸ್ಪಷ್ಟ ಮಾತುಗಳಿಂದ ಹೇಳಿಲ್ಲ, ಬಚ್ಚಿಟ್ಟು ಹೇಳಿದ್ದೀರಿ. ಅಲ್ಲ, ಭಾರತದಲ್ಲಿ ಹೇಳಿದ್ದೇನಲ್ವ, ಭಾರತದಲ್ಲಿ ಹೇಳದೇ ಇರುವುದು ಎಲ್ಲೂ ಇಲ್ಲ. ಏನು ಭಾರತದಲ್ಲಿ ಹೇಳಿದೆ ಅದೇ ಎಲ್ಲ ಕಡೆ ಹೇಳಿದೆ, ಭಾರತದಲ್ಲಿ ಏನು ಹೇಳಿಲ್ಲ ಅದು ಎಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಹದ್ದು ಭಾರತ ಅಂದರೆ. ಹೌದು, ಅಲ್ಲಿ ವಿಶೇಷವಾಗಿ ಒಗಟು ಮಾತುಗಳಿಂದ ವಿಶೇಷವಾದ ಪುರಾಣ ಭಾರತ. ಶ್ಲೋಕ ಬರುತ್ತಲ್ವ, ಉಚ್ಚಿಷ್ಟಂ ಶಿವ ನಿರ್ಮಾಲ್ಯಂ, ಪವಿತ್ರವಾದ ಐದು ವಸ್ತುಗಳು. ಎಂಜರು ಪವಿತ್ರ, ಎಂಜರು ಪವಿತ್ರ ಅಂತ ಸಂಸ್ಕೃತ ಬಂದವ. ಎಂಜಲು ಪವಿತ್ರ ಅಂತ ಗೊತ್ತಾದರೆ ಎಲ್ಲ ಎಂಜಲು ತಿನ್ನಲಿಕ್ಕೆ ಶುರು ಮಾಡಿದರೆ ಗತಿಯ. ಅದಕ್ಕೆ ಕೇವಲ ಆಕಳ ಕರುವಿನ ಎಂಜಲು ಮಾತ್ರ ಪವಿತ್ರ ಅಂತರ್ಥ. ಹಾಗೆ ಈ ಗುಹ್ಯ ಭಾಷ, ಸಮಾಧಿ ಭಾಷ, ದರ್ಶನ ಭಾಷ ಅಂತ ಮೂರು. ಅದರಲ್ಲಿ ನೀವು ಗುಹ್ಯ ಭಾಷೆಯಿಂದಲೇ ಗ್ರಂಥಗಳನ್ನು ಬರೆದಿದ್ದೀರಿ. ಆದ ಕಾರಣ ಸಮಾಧಿನ ಅನುಸ್ಮರ ಯದ್ವಿಚೇಷ್ಟಿತಂ ಅದಕ್ಕೆ ಹೇಳ್ತಾರೆ. ವಿಶೇಷವಾಗಿರತಕ್ಕಂಥ ಶ್ರೀಹರಿ ಎಲ್ಲ ಜೀವರಾಶಿಗಳಿಗಾಗಿ ಕಾಲರೂಪದಿಂದ ಅನಂತ ರೂಪಗಳು ತಗೊಂಡು ರಕ್ಷಣೆ ಮಾಡುತ್ತಾ ಇದ್ದಾನೆ. ಬಿಂಬರೂಪಿಯಾಗಿ ಎಲ್ಲರೊಳಗಿದ್ದು ರಕ್ಷಣೆ ಮಾಡುತ್ತಾ ಇದ್ದಾನೆ. ಅಂಥ ಭಗವಂತನ ತತ್ವಜ್ಞಾನವನ್ನು ಎಲ್ಲರಿಗೂ ಸ್ಪಷ್ಟವಾದ ಮಾತುಗಳಿಂದ ತೋರಿಸಿಕೊಡಿ. ಅಂಥ ಜ್ಞಾನದಿಂದಲೇನೆ, ಯಾವ ಜ್ಞಾನದಿಂದಾದರೆ ನಾನು ಈಗ ಹೀಗಿದ್ದೇನೋ ಅಂಥ ಜ್ಞಾನ ನೀವು ಎಲ್ಲರಿಗೂ ಕೊಡಬೇಕು. ಹೌದಾ, ನಿಮಗಿಂಥ ಜ್ಞಾನ ಎಲ್ಲಿಂದ ಬಂತು? ಅದಕ್ಕೆ ಹೇಳ್ತಾರೆ, ವಿಶೇಷವಾಗಿ ನಾನು ಒಬ್ಬ ಗಂಧರ್ವನಾಗಿದ್ದೆ. ಉಪಬರಹಣ ಎಂಬ ಗಂಧರ್ವ ವಯಸ್ಸು ಅಂದರೆ ವಿಶೇಷವಾದ ರೂಪ ಮದ, ಸೌಂದರ್ಯ ಮದ, ಗಾನದ ಮದ, ಏನು ಬಂದರೂ ದೇವರ ಅನುಗ್ರಹಕ್ಕೆ ಕಾರಣ ಆಗಬೇಕಾಗಿದ್ದು ಅಹಂಕಾರಕ್ಕೆ ಕಾರಣ ಆಗಿತ್ತು. ಜ್ಞಾನಿಗಳನ್ನು ಹೇಳನ ಮಾಡಿದ್ದೆ, ಅದಕ್ಕೆ ನನಗೆ ಶಾಪ ಕೊಟ್ಟಿದ್ರು, ದಾಸಿಪುತ್ರನಾಗು ಅಂತ. ನಾನು ದಾಸಿಯ ಮಗನಾಗಿಯೇನೋ ಹುಟ್ಟಿದ್ದೆ, ಆದರೆ ಜ್ಞಾನಿಗಳ ಸೇವಾ ಮಾಡತಕ್ಕ ದಾಸಿಪುತ್ರನಾಗಿ ಹುಟ್ಟಿದೆ. ಸನಕ ಸನಂದನಾದಿಗಳೇ ಚಾತುರ್ಮಾಸ್ಯಕ್ಕೆ ಕೂತಿದ್ರು ಯತಿಗಳು. ಅಂಥ ಕಾಲಕ್ಕೆ ನನ್ನ ಸೇವೆಗಾಗಿ ಇಟ್ಟರು. ಆ ಸೇವೆಯನ್ನು ನಾನು ಮಾಡುತ್ತಾ ಬಂದೆ. ಉಚ್ಚಿಷ್ಟ ಲೇಪಾನ್ ಅನುಮೋದಿತೋ ದ್ವಿಜೈ ಸಕೃತ್ಯ ಭುಂಜೆ ತದಪಾಸ್ತ ಕೆಲ್ವಿಷಃ. ಅವರ ಉಚ್ಚಿಷ್ಟಾದಿಗಳನ್ನೆಲ್ಲ ತೆಗೆದು ಅವರ ಉಚ್ಚಿಷ್ಟ ಭೋಜನ ಮಾಡುತ್ತಾ ಇದ್ದೆ. ಇದರಲ್ಲಿ ಅಭಿಪ್ರಾಯ ಭೇದ ಇದೆ. ಅವರು ಉಚ್ಚಿಷ್ಟ ತೆಗೀತಾ ಇದ್ದರಷ್ಟೇ ಆ ಉಚ್ಚಿಷ್ಟ ತಿಂತ ಇದ್ದಿಲ್ಲ ಅನ್ನುವರು ಇದ್ದಾರೆ. ಆದರೆ ವ್ಯಾಖ್ಯಾನಕಾರರು ಸ್ಪಷ್ಟ ಕೊಡ್ತಾರೆ, ಆ ಉಚ್ಚಿಷ್ಟವನ್ನು ಸ್ವೀಕಾರ ಮಾಡುತ್ತಾ ಇದ್ರು ಜ್ಞಾನಿಗಳದ್ದು. ತದಪಾಸ್ತ ಕಿಲ್ಬಿಷಃ, ದೊಡ್ಡವರ ಪ್ರಸಾದ ಸ್ವೀಕಾರ ಮಾಡಿದ್ದಕ್ಕೆ ಅವರ ಪಾಪಗಳೆಲ್ಲ ಹೋಯಿತು. ಅದಕ್ಕೆ ಜಗನ್ನಾಥದಾಸರ ಶಿಷ್ಯರು ಬಾದರಾಯಣ ವಿಠಲರು ಹೇಳುತ್ತಾರೆ, ಗುರುಪಾದೋದಕ ಗುರು ಉಚ್ಚಿಷ್ಟ ಭುಂಜಿಸು. ಗುರುವಂತರ್ಗತ ಬಾದರಾಯಣ ವಿಠಲನ ನೆರನಂಬು ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಸೇವಾ ಮಾಡಿದರು. ಒಪ್ಪತ್ತೇ ಊಟ ಮಾಡುತ್ತಾ ಇದ್ದೆ. ನಂತರ ಅವರ ಪ್ರಸಾದದಿಂದ, ಭಗವಂತನ ವಿಶೇಷ ಪ್ರಸಾದ ಅವರ ಮೂಲಕ ಬಂದದ್ದನ್ನು ನಾನು ತಗೊಳ್ತಾ ಇದ್ದೆ. ಅಲ್ಲ, ಅವರ ಉಚ್ಚಿಷ್ಟ ತಿನ್ನಬಹುದಾ ಅಂದರೆ, ನಾನು ದಾಸಿಯ ಮಗನಾಗಿದ್ದೆ, ದಾಸಿ ಮಗನಾಗಿದ್ದ ನಾನು, ಅಷ್ಟೇ ಅಲ್ಲ ದೊಡ್ಡವರ ಪ್ರಸಾದ ಸ್ವೀಕಾರ ಮಾಡುವ ಅಧಿಕಾರ ನನಗೆ ಸದಾ ಇತ್ತು, ಸ್ವೀಕಾರ ಮಾಡಿದೆ. ನಂತರ ಅವರಿಂದ ಅನ್ವಹಂ ಹೊತ್ತು ಹೊತ್ತಿನಲ್ಲಿ ಭಗವಂತನ ಕಥೆಯನ್ನ ಕೇಳುತ್ತಾ ಬಂದಿದ್ದೆ. ಅದರಲ್ಲೇ ನನಗೆ ವಿಶೇಷವಾಗಿ ಮನಸ್ಸು ಬರ್ತಾ ಬಂತು. ಆ ಮಹಾನುಭಾವರ ಬಾಯಿಯಿಂದ ಬರತಕ್ಕಂಥ ಅನ್ವಹಂ ಕೃಷ್ಣ ಕಥಾಹ, ಆ ಕೃಷ್ಣನ ಕಥೆಯನ್ನ ಕೇಳತಾ ಬಂದಂತ ನನಗೆ ದೇವರಲ್ಲಿ ಮನಸ್ಸು ಬರ್ತಾ ಬಂತು, ಪ್ರೀತಿ ಬರ್ತಾ ಬಂತು. ಕೊನೆಗೆ ಅವರು ನನಗೆ ಗುಹ್ಯವಾದಂಥ ಜ್ಞಾನವನ್ನ ನನಗೆ ಉಪದೇಶ ಕೊಟ್ಟು ಹೋಗ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ನಾನು ಹೇಗಿದ್ದೆ, ಪ್ರಶ್ರಿತಸ್ಯ ಹತೈನಥಃ, ಅವರ ಸೇವಾ ಮಾಡಿ ಪಾಪ ಹೋಗಿತ್ತು, ಅವರಿಗೆ ತಲೆಬಾಗಿ ಸೇವಾ ಮಾಡುತ್ತಾ ಇದ್ದೆ. ಶ್ರದ್ಧದಾನಸ್ಯ ಬಾಲಸ್ಯ ದಾಂತಸ್ಯ ಅನುಚರಸ್ಯ, ಅವರು ಹೇಳಿದಂತೆ ಮಾಡುತ್ತಾ ಇದ್ದೆ. ಎದುರುತ್ತರವೇ ಇಲ್ಲ, ಹಾಗೆ ಹುಡುಗಾಟದ ಚಾಪಲ್ಯವೇ ಬಿಟ್ಟಿದ್ದೆ ಅಂತ ನನಗೆ ಅನುಗ್ರಹ ಮಾಡಿ ಜ್ಞಾನ ಕೊಟ್ಟು ಹೋದರು. ಅದನ್ನು ಚಿಂತನೆ ಮಾಡುತ್ತಾ ಬಂದಿದ್ದೆ. ಓಂ ನಮೋ ಭಗವತೇ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ ಅಂತ ಐದು ರೂಪಗಳ ವಿಶೇಷ ಮೂರ್ತಿ ಚಿಂತನೆಯನ್ನು ನನಗೆ ಕೊಟ್ಟು ಹೋದರು. ಆ ರೀತಿಯಲ್ಲಿ ನಾನು ಚಿಂತನೆ ಮಾಡುತ್ತಾ ಇರುವಾಗ ನನ್ನ ತಾಯಿ ಒಂದು ದಿನ ಮೃತ್ಯುವಿಗೆ ತುತ್ತಾಗ್ತಾ ಇದ್ದಾಳೆ ಹಾವಿನಿಂದಾಗಿ. ಆಗ ನಾನು ಎಲ್ಲವನ್ನ ಬಿಟ್ಟು ಎಲ್ಲ ಕಡೆ ತಿರುಗಾಡುತ್ತಾ ಹೊರಟಾಗ ಒಂದು ಕಡೆ ತುಂಬ ಶಾಂತನಾದೆ. ಒಂದು ಕಾಡು, ಆ ಕಾಡಿನಲ್ಲಿ ಒಳ್ಳೆ ಜಲಾಶಯ, ಸ್ನಾನ ಮಾಡಿದೆ, ದಡದಲ್ಲೇ ಗಿಡವಿತ್ತು, ವಿಶೇಷವಾಗಿರತಕ್ಕಂಥ ಪಿಪ್ಪಲ ವೃಕ್ಷದ ಬುಡದಲ್ಲಿ ಕೂತಿದ್ದೆ, ಧ್ಯಾನಕ್ಕೆ ಕೂತೆ ನಾನು. ಆವಾಗ ಆ ದೇವರ ಧ್ಯಾನ ಮಾಡುವಾಗ ದೇವರ ರೂಪ ನನ್ನ ಹೃದಯದಲ್ಲಿ ಮೂಡಿ ಬಂತು. ನಾನು ಅಂದುಕೊಳ್ಳದ ರೂಪ ತಾನಾಗಿ ದೇವರದು ದರ್ಶನ ಬರ್ತಾ ಇದೆ. ಆನಂದವಾಗಿ ದೇವರನ್ನು ನೋಡುವಾಗ ಅದೃಶ್ಯ ಆಗಿ ಬಿಡಿತು ದೇವರ ರೂಪ. ಅಯ್ಯೋ ಹೀಗಾಯ್ತಲ್ಲ ಅಂತ ನಾನು ಚಿಂತನೆ ಮಾಡುವಾಗ ಆಕಾಶವಾಣಿ ಆಗ್ತಾ ಇದೆ, ಈ ಜನ್ಮದಲ್ಲಿ ನನ್ನನ್ನು ನೀನು ನೋಡ್ಲಿಕ್ಕಾಗಲ್ಲಯ್ಯ, ಯಾಕೆ ನಿನಗಿನ್ನ ಪಕ್ವತ ಬರಲಿಲ್ಲ, ಪಕ್ವ ಆಗಬೇಕು ಲಿಂಗ ದೇಹ, ಅವಾಗ ದರ್ಶನ ಕೊಡುತ್ತೇನೆ. ಹಂತಾಸ್ಮಿನ್ ಜನ್ಮನಿ ಭವಾನ್ ನಮಾಂ ದ್ರಷ್ಟುಮಿಹಾರ್ಹತಿ ಅವಿಪಕ್ವ ಕಷಾಯಾಣಾಂ ದುರ್ದರ್ಶೋಹಂ ಕುಯೋಗಿನಾಂ. ಆದ್ದರಿಂದ ನಾನು ಆಕಾಶವಾಣಿಯಂತೆ ವಿಶೇಷವಾದ ಸಾಧನೆಯನ್ನು ಮಾಡಿ ಆ ಶರೀರ ತ್ಯಾಗ ಮಾಡಿದೆ. ನಂತರ ನಾನು ವಿಶೇಷವಾಗಿ ಬ್ರಹ್ಮದೇವರ ಪುತ್ರನಾಗಿ ಹುಟ್ಟಿ ಬಂದೆ ನಾರದ ಅಂತ. ಈಗ ಅಂದರೆ ನಾರದರಾಗಿ ಹುಟ್ಟಿದ ಮೇಲೆ ತಪಸ್ಸನ್ನು ಮಾಡುತ್ತಾರವರು. ತಪಸ್ಸನ್ನು ಮಾಡಿದಾಗ ಭಗವಂತ ಪೂರ್ಣಾನುಗ್ರಹ ಮಾಡಿ ಅವರಿಗೆ ವೀಣೆಯನ್ನು ಕೊಡ್ತಾರೆ. ದೇವರು ಕೊಟ್ಟದ್ದು ವೀಣೆ, ದೇವರೇ ಕೊಟ್ಟ ವೀಣೆ, ಮಹತಿ ವೀಣ. ಆ ವೀಣೆಯನ್ನು ಕೊಟ್ಟು ವರ ಕೊಡ್ತಾರೆ. ಏನು ಬೇಕು ವರ ಕೇಳು, ಏನು ಕೇಳಬೇಕು ಇವರು ವರ? ನಾನು ಕರೆದಾಗ ಕಾಣಿಸಿದರೆ ಸಾಕು ಸ್ವಾಮಿ, ಯಾವಾಗೂ ಕಾಣಿಸಲಿಕ್ಕೆ ನಾನೇನು ರುಜುಗಣಸ್ಥನ ಆದವನಲ್ಲ, ಯಾವಾಗೂ ಕಾಣಿಸಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ, ಕರೆದಾಗ ಕಾಣಿಸು ಎಂತ ಅದು ಹೇಳುತ್ತಾ ಇದ್ದಾರೆ. ನಾನು ಅಂತರ್ಬಹಿಷ್ಠ ಲೋಕಾನ್ ತ್ರೀನ್ ಪರಿಯೇಮಿ ಅಸ್ಕಂದಿತ ವ್ರತ ಅನುಗ್ರಹಾತ್ ಮಹಾವಿಷ್ಣೋ ಅವಿಘಾತ ಗತಿ ಕ್ವಚಿತ್. ನಾನು ಮೂರು ಲೋಕಗಳನ್ನು ತಿರುಗಾಡ್ತಾ ಇರ್ತೇನೆ, ಯಾರೂ ನನ್ನ ಅಡ್ಡಿ ಮಾಡಲ್ಲ. ಭಗವಂತನ ಚಿಂತನೆ ಮಾಡುತ್ತಾ ತಿರುಗಾಡ್ತಾ ಇದ್ದೇನೆ. ದೇವದತ್ತ ಮಿಮಾಂ ವೀಣಾಂ ಸ್ವರಬ್ರಹ್ಮ ವಿಭೂಷಿತಾಂ ಮೂರ್ಛಯಿತ್ವಾ ಹರಿಕಥಾಂ ಗಾಯಮಾನಶ್ಚರಾಮ್ಯಹಂ. ದೇವರೇ ಕೊಟ್ಟಿರತಕ್ಕಂಥ ಈ ವೀಣೆಯನ್ನು ನುಡಿಸ್ತಾ ದೇವರ ಗಾನವನ್ನು ಮಾಡುತ್ತಾ ನಾನು ಹರಿಕಥೆಯನ್ನು ಹೇಳುತ್ತಾ ತಿರುಗಾಡುತ್ತಾ ಇದ್ದೇನೆ. ಸರಿ, ಮುಂದೇನು ಹೇಳ್ತಾರೆ? ಪ್ರಗಾಯತಶ್ಚ ವೀರ್ಯಾಣಿ ತೀರ್ಥಪಾದ ಪ್ರಿಯಶ್ರವಾಹ ಅಹೂತ ಇವಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ. ಆ ಭಗವಂತನ ಗಾನವನ್ನು ಮಾಡುತ್ತಾ ಮಾಡುತ್ತಾ ನಾನು ದೇವರ ಸ್ಮರಣೆ ಮಾಡಿದಾಗ ದೇವರು ನನ್ನ ಹೃದಯದಲ್ಲಿ ದರ್ಶನ ಕೊಡತಾ ಇದ್ದಾನೆ. ಹೇಗೆ? ಆಹೂತ ಇವ, ಕರೆದರೆ ಬರುವವನಂತೆ ದರ್ಶನ ಕೊಡತಾ ಇದ್ದಾನೆ ನನಗೆ. ಅಂದರೆ ಯಾವ ದೊಡ್ಡವರು ಕೊಟ್ಟ ಜ್ಞಾನದಿಂದಾಗಿ ದೇವರ ಇಂಥ ದರ್ಶನ ಲಾಭ ನನಗಾಯಿತು, ಅಂಥ ಜ್ಞಾನವನ್ನು ತಾವು ಬಿಚ್ಚಿಡಬೇಕು ಜನರ ಮುಂದೆ. ರಹಸ್ಯವನ್ನ ಬಿಚ್ಚಿಡಿ, ಸಜ್ಜನರಿಗಾಗಿ ಬಿಚ್ಚಿ ಇಡಿ ಅಂತ ಹೇಳಿದಾಗ ವೇದವ್ಯಾಸರು ಅವರು ಇವರ ಮುಂದೆ ಇಟ್ಟ ಜ್ಞಾನ ಯಾವುದು ಅಂದರೆ ನಾಲ್ಕು ಶ್ಲೋಕದ ಭಾಗವತ, ಚತುಶ್ಲೋಕಿ ಭಾಗವತ, ಅದನ್ನ 12 ಸ್ಕಂಧಗಳಲ್ಲಿ ಬಿಡಿಸಿದರು. ಇಷ್ಟು ದೊಡ್ಡ ಗ್ರಂಥ ಆಯಿತು. ಇಷ್ಟು ದೊಡ್ಡ ಗ್ರಂಥವೂ ಒಂದೇ, ನಾಲ್ಕು ಶ್ಲೋಕಗಳು ಒಂದೇ. ಆ ನಾಲ್ಕು ಶ್ಲೋಕಗಳಲ್ಲಿ 12 ಸ್ಕಂಧಗಳ ಅರ್ಥ ತುಂಬಿ ವಿಶೇಷವಾಗಿ ಶುಕಾಚಾರ್ಯರಿಗೆ ತಿಳಿಸಿಕೊಟ್ಟು ಕಳಿಸಿದ್ದಾರೆ ವೇದವ್ಯಾಸ ದೇವರು. ನಂತರ ಇನ್ನೊಂದು ಪ್ರಶ್ನೆ ಬಂದಿತ್ತು, ಪರೀಕ್ಷಿನ್ ಮಹಾರಾಜನ ಜನ್ಮ ಕರ್ಮ ಎಲ್ಲವನ್ನು ಹೇಳಿ ಎಂದಾಗ ಆ ವಿಷಯವನ್ನು ಹೇಳುತ್ತೇನಯ್ಯ. ಕೌರವ ಪಾಂಡವರ ಯುದ್ಧವ ನಡೆದಿದೆ, ಕೊನೆಯಲ್ಲಿ ಎಲ್ಲೂ ಸತ್ತು ಹೋಗಿದ್ದಾರೆ ಕೌರವರ ಕಡೆ. ಅಶ್ವತ್ಥಾಮಾದಿಗಳು 3 ಜನ ಮಾತ್ರ ನಿಂತಿದ್ದಾರೆ ಕೃಪಾಚಾರ್ಯರು. ನಂತರ ವಿಶೇಷವಾಗಿ ದುರ್ಯೋಧನ ಅಶ್ವತ್ಥಾಮಾಚಾರ್ಯರಿಂದ ಮಾತು ತಗೊಂಡ, ಪಾಂಡವರ ವಂಶ ನಿರ್ವಂಶ ಮಾಡುತ್ತೇನೆ ಅಂತ, ನನ್ನ ವಂಶವನ್ನು ನನ್ನ ಹೆಂಡತಿಯಲ್ಲಿ ಬೆಳೆಸಬೇಕು ನೀವು, ತಥಾಸ್ತು ಅಂದರು. ನಂತರ ಮಲಗಿದಂಥ ಉಪ ಪಾಂಡವರನ್ನು ರಾತ್ರಿ ಹೊತ್ತು ತಲೆ ಕತ್ತರಿಸಿ ಹಾಕಿದಾಗ ಕೃಷ್ಣಾರ್ಜುನರು ಹೋಗ್ತಾ ಇದ್ದಾರಲ್ಲಿ ಕಟ್ಟಿ ಹಾಕಲಿಕ್ಕೆ, ತರಲಿಕ್ಕೆ ಹೋಗ್ತಾ ಇದ್ದಾರೆ ಅವರನ್ನು ಕಟ್ಟಿ ತರಲಿಕ್ಕೆ. ಯದ್ಯಪಿ ಹೋದದ್ದು ಭೀಮ ಅಂತ ಹೇಳ್ತಾರೆ, ಆದರೆ ಕನಸಲ್ಲಿ ಕಂಡದ್ದು ಅರ್ಜುನನನ್ನು. ಹೋದಾಗ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುತ್ತಾರೆ ನಮ್ಮ ಅಶ್ವತ್ಥಾಮಾಚಾರ್ಯರು. ಕೃಷ್ಣ ಹೇಳುತ್ತಾನೆ, ನೈವಾಸೌ ವೇದ ಸಂಹಾರಂ ಪ್ರಾಣಬಾಧೆ ಉಪಸ್ಥಿತೆ. ಈ ಬ್ರಹ್ಮಾಸ್ತ್ರದ ಉಪಸಂಹಾರ ಆತನಿಗೆ ಗೊತ್ತಿಲ್ಲ, ನೀನು ಅಸ್ತ್ರವನ್ನು ಪ್ರಯೋಗ ಮಾಡು ಅಂತ ಹೇಳಿದಾಗ ಎರಡೂ ಅಸ್ತ್ರಗಳಿಂದ ಭೀಕರವಾದ ಪ್ರಳಯ ಬರ್ತಾ ಇದ್ದರೆ ಅವಾಗೆ ದೇವರ ಅನುಗ್ರಹದಿಂದ ದೇವರ ಅಪ್ಪಣೆಯನ್ನು ತಗೊಂಡು ಎರಡೂ ಅಸ್ತ್ರಗಳನ್ನು ಉಪಸಂಹಾರ ಮಾಡಿದ ಅರ್ಜುನ. ನಂತರ ಅವರನ್ನು ಕಟ್ಟಿ ತರ್ತಾ ಇದ್ದರೆ ದ್ರೌಪದಿ ದೇವಿ ತರೆಬಾಗಿ ನಮಸ್ಕಾರ ಮಾಡುತ್ತಾ ಇದ್ದಾಳೆ. ಈತ ಯಾರೂ ಅಲ್ಲ, ಭಾರತೀ ದೇವಿ ಇಲ್ಲಿರೋದು, ಸಾಕ್ಷಾತ್ ರುದ್ರದೇವರೇ ಅಲ್ಲಿರೋದು. ಸದ್ಯ ಮಗ ಮಾಡಬಾರದ ಕೆಲಸ ಮಾಡಿದ್ದಾನೆ, ತಲೆ ತಗ್ಗಿಸಿದ್ದಾನೆ, ಅದಕ್ಕೆ ಕೃಪೆಯಿಂದ ನೋಡಿದ್ಲಂತೆ. ಆದರೆ ಅವರು ವಿಶೇಷವಾಗಿ ಗುರುಪುತ್ರರಾದ್ದರಿಂದ ನಮಸ್ಕಾರ ಮಾಡಿದ್ಲಂತೆ. ತನ್ನ ಮಕ್ಕಳನ್ನು ಕೊಂದ ವ್ಯಕ್ತಿಗೆ ನಮಸ್ಕಾರ ಮಾಡುವ ಹಂತ ದ್ರೌಪದೀ ದೇವಿದು. ಅದಕ್ಕೆ ಹೇಳ್ತಾರೆ, ವಾಮಸ್ವಭಾವ ಕೃಪಯಾನ ನಾಮ, ನಮಸ್ಕಾರ ಮಾಡಿದ್ದು. ನಮಸ್ಕಾರ ಮಾಡಿದ ಮೇಲೆ ಭೀಮಸೇನ ಹೇಳ್ತಾ ಇದ್ದಾರೆ, ಇಲ್ಲ ಈತ ಆತ ತಾಯಿ, ಅಂದರೆ ಮಲಗಿದವರನ್ನ ಕೊಂದವ, ಆದ ಕಾರಣ ತಕ್ಷಣ ಕೊಲ್ಲಬೇಕು ಅಂದಾಗ ಕೃಷ್ಣನೇ ಹೇಳ್ತಾ ಇದ್ದಾನೆ, ಇಲ್ಲಯ್ಯ ಎರಡೂ ನಾನೇ ಹೇಳಿದ್ದು. ಏನು ಹೇಳಿದ್ದು? ಬ್ರಾಹ್ಮಣನನ್ನು ಕೊಲ್ಲಬಾರದು ಅಂತ ನಾನೇ ಹೇಳಿದ್ದು, ಆತ ತಾಯಿಯನ್ನು ಕೊಲ್ಲಬೇಕು ಅಂತ ನಾನೇ ಹೇಳಿದ್ದು, ಎರಡೂ ನಾನು ಹೇಳಿದ್ದನ್ನು ಮಾಡಿಬಿಡು. ಅರ್ಜುನನಿಗೆ ಅರ್ಥ ಆಯಿತು, ಬ್ರಾಹ್ಮಣನನ್ನು ಕೊಲ್ಲುವುದು ಅಂದರೆ ತೇಜೋವಧೆ, ಆದ ಕಾರಣ ಶಾರೀರಿಕ ವಧೆ ಇಲ್ಲ, ತಲೆಯಲ್ಲಿ ಅವರ ಜೊತೆಗೇನೆ ಬೆಳೆದಂಥ ಮಣಿಯನ್ನು ಕಿತ್ತು ತೆಗೆದು ಅವರನ್ನು ಕಳಿಸಿಕೊಡ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಮತ್ತೂ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುತ್ತಾ ಇದ್ದಾರೆ ಕೃಷ್ಣ. ಇವರಿಂದ ಅಶ್ವಮೇಧಾದಿಗಳನ್ನೆಲ್ಲ ಮಾಡಿಸಿ ತಾನು ದ್ವಾರಕೆಗೆ ಹೊರಟು ನಿಂತಾಗ ಆವಾಗ ತಿರುಗಾ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರೆ ಅದು ಉತ್ತರಾದೇವಿಯ ಗರ್ಭದ ಮೇಲೆ ಬರ್ತಾ ಇದೆ, ಆಕೆ ಓಡಿ ಬರ್ತಾ ಇದ್ದಾಳೆ, ಕೃಷ್ಣನನ್ನ ಶರಣಾಗತಳಾಗ್ತಾ ಇದ್ದಾಳೆ. ಆ ಅಸ್ತ್ರ ಐದು ಬಾಣಗಳಾಗಿ ಪಾಂಡವರ ಮೇಲೂ ಬಂತು. ಹಾಗೆ ಒಂದು ರೂಪದಿಂದ ಉತ್ತರಾದೇವಿ ಮೇಲೆ ಬರ್ತಾ ಇದೆ. ಅಂತಹ ಕಾಲಕ್ಕೆ ಆ ಐದು ಹೇಳ್ತಾ ಇದ್ದಾರೆ, ತರ್ಕೇವಾಥ ಭೃಗಶ್ರೇಷ್ಠ ಪಾಂಡವಾಹ ಪಂಚಸಾಯಕಾನ್. ಐದು ಬಾಣಗಳು ತಮ್ಮ ಮೇಲೆ ಬರುವುದನ್ನು ನೋಡಿ ಅದನ್ನು ಎದುರುಗೊಳ್ಳಲಿಕ್ಕೆ, ವಿಶೇಷವಾಗಿ ಎದುರಿಸಲಿಕ್ಕಾಗಿ ತಮ್ಮ ಅಸ್ತ್ರಗಳನ್ನು ತೆಗೀತಾ ಇದ್ದರೆ ಭಗವಂತ ತನ್ನ ಸುದರ್ಶನಾಸ್ತ್ರದಿಂದ ಅವರೆಲ್ಲರನ್ನ ರಕ್ಷಣೆ ಮಾಡಿದ. ಉತ್ತರಾದೇವಿಯ ಗರ್ಭದಲ್ಲಿ ತಾನೇ ಹೊಕ್ಕು ಸತ್ತು ಹೋದಂಥ ಮಗುವನ್ನ ಬದುಕಿಸಿದ. ಸತ್ತೇ ಹೋಗಿತ್ತು ಆ ಮಗುವನ್ನ ಬದುಕಿಸಿ ನಂತರ ವಿಶೇಷವಾಗಿ ತಾನು ಮನೆಗೆ ಹೊರಡಬೇಕು ಅಂತ ನಿಂತ. ಆವಾಗ ಕುಂತಿದೇವಿ ವಿಶೇಷವಾಗಿ ಸ್ತೋತ್ರ ಮಾಡುತ್ತಾ ಇದ್ದಾಳೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ, ನಮಃ ಪಂಕಜ ಮಾಲಿನೇ, ನಮಃ ಪಂಕಜ ನೇತ್ರಾಯ, ನಮಸ್ತೆ ಪಂಕಜಾಂಘ್ರಯೇ. ಎಲ್ಲ ದೇವರದ್ದು ಕಮಲ, ಕಮಲ ಇರುವ ಹೊಟ್ಟೆ, ಕಮಲದ ಮಾಲ, ಕಮಲದಂಥ ಕಣ್ಣು, ಕಮಲದಂಥ ಕಾಲು, ಕಮಲದಂಥ ಕೈ, ಎಲ್ಲ ಕಮಲ ಕಮಲ ಅಂದರು. ಯಾಕೆ? ಕಮಲಕ್ಕೆ ಅಂಟಿಲ್ಲ ನೀರಲ್ಲಿದ್ರು, ದೇವರಿಗೂ ಅಂಟಿಲ್ಲ. ಅಂಟಿಲ್ಲದ ವ್ಯಕ್ತಿತ್ವ ಅಂತ ತೋರಲಿಕ್ಕಾಗಿ ದೇವರನ್ನ ಕಮಲ ಅಂತ ಸ್ತೋತ್ರ ಮಾಡಿದ್ರು. ಹೇಳ್ತಾಳೆ, ಯಥಾ ಋಷಿಕೇಶ ಖಲೇನ ದೇವಕಿ ಕಂಸೇನ ರುದ್ಧಾತಿ ಚಿರಂ ಶುಚಾರ್ಪಿತ ವಿಮೋಚಿತಾಹಂ ಚ ಸಹಾತ್ಮಜ ವಿಭೋ ತ್ವಯೈವ ನಾಥೇನ ಮುಹುರ್ ವಿಪದ್ಗಣಾತ್. ಹೇಗೆ ಕಂಸನಿಂದ ದೇವಕಿ ನಿನ್ನಿಂದಾಗಿ ಬಿಡುಗಡೆ ಆಯಿತು, ಹಾಗೆ ನಾನು ಮಕ್ಕಳಿಂದ ಕೂಡಿಕೊಂಡಂಥ ನನಗೆ ಅನೇಕ ಕಷ್ಟಗಳು ಬಂದವಯ್ಯ, ಕೃಷ್ಣ ನೀನೇ ಬಿಡಿಸಿದ್ದೀಯ ಎಲ್ಲವನ್ನ. ವಿಷ ಹಾಕಿದ್ರು, ಅಗ್ನಿ ಕೊಟ್ಟರು, ರಾಕ್ಷಸರು ಬಂದರು ಕೊಲ್ಲಲಿಕ್ಕೆ, ಸಭೆಯಲ್ಲಿ ಅವಮಾನ ಆಯಿತು, ವನವಾಸ ಕಷ್ಟ ಇತ್ತು, ಯುದ್ಧದಲ್ಲಿ ಅನೇಕರ ಮಹಾಸ್ತ್ರಗಳು ಬಂದುವು, ಹಾಗೆ ಅಶ್ವತ್ಥಾಮಾಚಾರರ ಅಸ್ತ್ರ, ಇವುಗಳಿಂದ ನಮ್ಮನ್ನು ಸದಾ ರಕ್ಷಣೆ ಮಾಡಿದ್ದು ನೀನೇ ಹರಿಯೇ, ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಂಡದ್ದಲ್ಲ. ಅದರಿಂದ ನಿನ್ನ ದರ್ಶನ ಆಗಬೇಕಾದ್ರೆ ಚೂರು ಕಷ್ಟಗಳಿರಬೇಕಯ್ಯ. ವಿಪದ ಸಂತುನ ಶಾಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ. ನಿನ್ನ ದರ್ಶನ ಆಗಬೇಕಾದರೆ ನಮಗೆ ಅವಾಗವಾಗ ಕಷ್ಟ ಇರಲಿ ಹರಿಯೇ. ಅದಕ್ಕೆ ಸಂಕಟ ಬಂದಾಗ ವೆಂಕಟರಮಣ ಅಂತ. ಸುಖವಾಗಿದ್ರೆ ದೇವರನ್ನು ಅಷ್ಟು ಬೇಗ ಸ್ಮರಣೆ ಮಾಡಲ್ಲ, ಕಷ್ಟ ಇದ್ದಾಗ ಸ್ಮರಣೆ ಮಾಡಿದಷ್ಟು ಸುಖವಿದ್ದಾಗ ಸ್ಮರಣೆ ಮಾಡಲ್ಲ. ಆದರೆ ಅರ್ಥ ಬೇರಿದೆ. ವಿಪದ ಅಂದರೆ ವಿಪತ್ತು ಅಂದರೆ ಏನು, ವಿ ಅಂದರೆ ಭಗವಂತ, ಪತ್ ಅಂದರೆ ಹೇಳ್ತಾ ಇದ್ದಾರೆ ಭಗವಂತನನ್ನು ತಿಳಿಸಿಕೊಡುವ ಜ್ಞಾನ ಸದಾ ನಮಗಿರಲಿ ಅಂತ ಕೇಳಿಕೊಂಡ್ಲಾಕೆ. ನಂತರ ಭಗವಂತನ ಸ್ತೋತ್ರವನ್ನು ಸ್ವಾಮಿ ಕೇಳಿದ. ನಂತರ ನಕ್ಕನಂತೆ ಆಕೆ ಹೇಳಿದ್ದಕ್ಕೆ ಸಂತೋಷಪಟ್ಟ, ನಕ್ಕ. ನಂತರ ಯೋಗ ಮಾಯೆಯಿಂದ ಮೋಹ ಬರುವಂತೆ ಮಾಡಿದ. ಅಷ್ಟರೊಳಗೆ ಧರ್ಮರಾಜ ಹೇಳ್ತಾ ಇದ್ದಾನೆ, ಹೇ ಕೃಷ್ಣ ಇನ್ನು ಸ್ವಲ್ಪ ಕಾಲ ಇರಬಾರದೆ. ಅವರ ಮಾತಿಗೆ ಸರಿ ಅಂತ ಮತ್ತೂ ಮನೆಯೊಳಗೆ ಹೊರಟ. ಹೊರಗೆ ಬಂದು ಹೊರಡಲಿಕ್ಕೆ ನಿಂತವ ತಿರುಗಾ ಮನೆಯೊಳಗೆ ಹೋಗಿ ನಿಲ್ಲತಾ ಇದ್ದಾನೆ. ಅಂತಹ ಕಾಲಕ್ಕೆ ಇನ್ನ ಕೆಲಸ ಇತ್ತು ಕೃಷ್ಣನದ್ದು. ಏನು? ಧರ್ಮರಾಜನಿಗೆ ತುಂಬ ಸಂಶಯ, ನಾನು ಮಾಡಿದ್ದು ತಪ್ಪು 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 ಅಂತ. ವೇದವ್ಯಾಸರು ಕೃಷ್ಣ ಇಬ್ಬರೂ ಉಪದೇಶ ಕೊಟ್ಟರು, ಆದರೂ ತಲೆಗೆ ಹೋಗಲಿಲ್ಲ. ಅದಕ್ಕೆ ಭೀಷ್ಮಾಚಾರ್ಯರ ಹತ್ರ ಕರ್ಕೊಂಡು ಹೋದರೆ ತಲೆಯಲ್ಲಿ ಪೂರ್ಣವಾಗಿ ಇಳಿಯಿತು. ಅಲ್ಲ, ದೇವರು ಹೇಳಿದರೂ ಹೋಗಿಲ್ಲ, ಭೀಷ್ಮಾಚಾರ್ಯ ಹೇಳಿದ್ರೆ ಅರ್ಥ ಆಯಿತಾ ಅಂದರೆ, ಯಾರು ಗುರುಗಳು ಅವರು ಹೇಳಿದರೇನೆ ಅರ್ಥ ಆಗುವಂತೆ ದೇವರು ಒಳಗಿದ್ದು ವ್ಯವಸ್ಥೆ ಮಾಡಿರ್ತಾನೆ. ಅದಕ್ಕೆ ಯಾರ್ಯಾರಿಗೆ ಯಾರು ಹೇಳಿದರೆ ಇಳಿಯಬೇಕೋ ಅವರ ಮೂಲಕ ಹೇಳಿಸ್ತಾನೆ, ಅದು ಸತ್ಯವಾದ ವಿಚಾರ ಹೌದಾನೆ. ಅದಕ್ಕೆ ಮಾಧ್ವರೇ ಆಗಲಿ ಯಾರೇ ಆಗಲಿ, ಆಯಾ ಗುಂಪಿಗೆ ಆಯಾ ಗುರುಗಳು ಸಿಕ್ಕಿರ್ತಾರೆ. ಮಾಧ್ವರಲ್ಲಿ ಅನೇಕ ಗುಂಪುಗಳು, ಅವರವರಿಗೆ ಅವರವರ ಗುರುಗಳು ಸಿಕ್ಕಿರ್ತಾರೆ. ಪ್ರತಿಯೊಬ್ಬರ ಬಾಯಿಯಿಂದ ಬರುವ ಮಾತು ಒಂದೇ, ನಮ್ಮ ಆಚಾರ್ಯರಂತೆ ಹೇಳೋರು ಯಾರಿಲ್ಲ ಅಂತ ಎಲ್ಲರೂ ಹೇಳ್ತಾರೆ ಅಲ್ವಾ. ಅವಾಗ ಯಾವ ಆಚಾರ ಸರಿಯಾಗಿ ಹೇಳ್ತಾರೆ ಅಂತ ಅಂದ್ಕೋಬೇಕಪ್ಪ. ಎಲ್ಲರೂ ಹೇಳೋದು ಅವರವರ ಆಚಾರ್ಯ ಸರಿಯಾಗಿ ಚೆನ್ನಾಗಿ ಹೇಳ್ತಾರೆ ಅಂತ. ಅವಾಗ ಕೃಷ್ಣ ಅಂತಾನೆ, ಎಲ್ಲರೂ ಸರಿಯಾಗಿ ಹೇಳಿದ್ದು, ಆಯಾ ಗುಂಪಿಗೆ ಅವರವರು ಹೇಳಿದ್ದು ಇಂಜೆಕ್ಷನ್ ಬರ್ತಾ ಇದೆ ಅಟ್ಟೆ ಹೊರತು ಇವರೇ ಸರಿ ಹೇಳಿದ್ರು ಅಂತ ಅರ್ಥ ಅಲ್ಲ ಅದಕ್ಕೆ. ಆದ್ದರಿಂದ ವಿಶೇಷವಾಗಿ ಭಗವಂತ ತಾನೇ ಹೊರಗಿದ್ದು ಕೃಷ್ಣನಾಗಿ ವೇದವ್ಯಾಸನಾಗಿ ಹೇಳಿ ಒಳಗೊಂದು ರೂಪದಿಂದ ಅರ್ಥ ಮಾಡಿಸಲಿಲ್ಲ. ವಿಶೇಷವಾಗಿ ಭೀಷ್ಮಾಚಾರ್ಯರ ಮೂಲಕ ಉಪದೇಶ ಕೊಡಿಸಿ ಅರ್ಥ ಮಾಡಿಸ್ತಾ ಇದ್ದಾನೆ. ಭೀಷ್ಮಾಚಾರ್ಯರ ಕೊನೇ ಕಾಲ ಬರ್ತಾ ಇದೆ. ದೇವರನ್ನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಆ ಯುದ್ಧ ಕಾಲದಲ್ಲಿ ಯುದ್ಧ ರಂಗದಲ್ಲಿ ದರ್ಶನ ಕೊಟ್ಟಂಥ ಅಪರೂಪದ ಕೃಷ್ಣನ ಚಿತ್ರಣವನ್ನ ಮಾಡುತ್ತಾ ಇದ್ದಾರೆ. ಆ ಯುದ್ಧಕ್ಕೆ ನಿಂತವರೆಲ್ಲ ಹರಿಭಕ್ತರು ನಿಂತಿದ್ರು. ಕೃಷ್ಣ ದುಷ್ಟರ ಸಂಹಾರ ಅಂತ, ದುಷ್ಟರನ್ನ ಕೊಲ್ಲಬೇಕು ಅಂತ ಯುದ್ಧ ಇಟ್ಟರು. ಯುದ್ಧದಲ್ಲಿ ಸಜ್ಜನರೂ ನಿಂತಿದ್ರು, ದೇವತೆಗಳು, ಅವರೂ ಸತ್ತು ಹೋದರು. ಕೇವಲ ದುಷ್ಟರು ಮಾತ್ರ ಸತ್ತದ್ದಲ್ಲ, ಸಜ್ಜನರು ಸತ್ತು ಹೋದರು, ಎರಡೂ ಕಡೆ ಸೈನ್ಯವೂ ಸತ್ತಿತು. ಅದರೊಳಗೆ ಸಜ್ಜನರು ಕಳೆಗೆ ಬಿದ್ದು ಯುದ್ಧವನ್ನು ದೇವರಿಗ ಪೂಜೆಗಾಗಿ ಮಾಡಿರ್ತಕ್ಕಂಥ ಮಹಾನುಭಾವರು ಕಳೆಗೆ ಬಿದ್ದಿದ್ದಾರೆ, ಪೆಟ್ಟು ತಿಂದು ಮಲಗಿದ್ದಾರೆ, ಪ್ರಾಣ ಹೋಗ್ತಾ ಇದೆ. ಅಂಥ ಕಾಲಕ್ಕೆ ದೇವರನ್ನ ನೆನೆಯುತ್ತಾ ಇದ್ದಾರೆ. ಒಮ್ಮೆ ದೇವರು ದರ್ಶನ ಕೊಟ್ಟರೆ ಸಾಕು ಸಾಯಲಿಕ್ಕೆ ಮೊದಲು. ಅದಕ್ಕಾಗಿ ಕೃಷ್ಣ ಏನು ಮಾಡಿದ ಹೇಳ್ತಾ ಇದ್ದಾರೆ. ಎಲ್ಲರನ್ನ ಉದ್ಧಾರ ಮಾಡಲಿಕ್ಕೆ ತುಂಬಾ ಸಲ ತಿರುಗಾಡಿದನಂತೆ ಆ ಯುದ್ಧ ಭೂಮಿಯಲ್ಲಿ. ಯಾರ್ಯಾರು ಸಾಯ್ತಾ ಇದ್ದಾರೆ ಅವರಿಗೆಲ್ಲ ದರ್ಶನ ಕೊಡಬೇಕು ಅಂತ ಅನುಗ್ರಹ ಮಾಡಿದ. ಹೇ ಸ್ವಾಮಿ, ನಿನಗೆ ನಮಸ್ಕಾರ ಅಂತ ತಾವು ಪ್ರಾಣತ್ಯಾಗ ಮಾಡುತ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ಅವರಿಗೆ ಸದ್ಗತಿಯನ್ನ ಭಗವಂತ ದಯಪಾಲಿಸಿ ತಾನು ಹೊರಡಬೇಕು ಅಂತ ಇವರಿಂದ ವಿಶೇಷವಾಗಿರತಕ್ಕಂಥ ಅಶ್ವಮೇಧಾದಿ ಯಾಗಗಳನ್ನ ಮಾಡಿಸ್ತಾ ಇದ್ದಾನೆ ಭಗವಂತ. ತದನಂತರ ಕೃಷ್ಣ ಹೊರಡತಾ ಇದ್ದಾನೆ. ಹೊರಟಾಗ ಎಲ್ಲರೂ ಆ ಕೃಷ್ಣನನ್ನ ಬಿಟ್ಟುಕೊಳ್ಳಾರದೆ ಒದಾಡ್ತಾ ಇದ್ದಾರೆ, ಕಳಿಸಿಕೊಡ್ತಾ ಇದ್ದಾರೆ. ಹಾಗೆ ದ್ವಾರಕೆಯಲ್ಲಿ ಎಲ್ಲರೂ ಸ್ವಾಗತ ಮಾಡುತ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೆ ಸಂತೋಷ ಕೊಟ್ಟ. ಕೊನೆಗೆ ಕೃಷ್ಣನಿಗಾಗಿ ಕಾದವರು ಯಾರ್ಯಾರು ಅಂತ ಪ್ರಶ್ನೆ ಬಂತು. ಯಾರಿಲ್ಲ ಅಂದ್ರು, ನಾಯಿಗಳು ಕಾದಿದುವಂತೆ ಕೃಷ್ಣ ಬರ್ತಾನೆ ಅಂತ. ಕೃಷ್ಣ ಬಂದ ಕೂಡಲೇ ನಾಯಿಗಳ ಆಶ್ವಭ್ಯ ಅಂತ ಹೇಳ್ತಾ ಇದ್ದಾರೆ. ನಾಯಿಗಳನ್ನೂ ಕೃಷ್ಣ ಮಾತಾಡಿಸಿದ, ನೋಟದಿಂದ ಅವುಗಳನ್ನ ನೋಡಿ ಅವುಗಳಿಗೂ ಸಂತೋಷ ಕೊಟ್ಟಂತೆ. ಯಾರಿಗೂ ಕೃಷ್ಣ ದುಃಖವನ್ನ ಕೊಳ್ಳಿಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಆ ವಿಶೇಷವಾಗಿರ್ತಕ್ಕಂಥ ಭಗವಂತನ ಸುಂದರವಾಗಿರತಕ್ಕಂಥ ದ್ವಾರಕಾ ಪ್ರಯಾಣ ನಿವಾಸವನ್ನ ವರ್ಣನೆ ಮಾಡಿ ನಂತರ ಪರೀಕ್ಷಿನ್ ಮಹಾರಾಜನ ಜನ್ಮ ಆಗ್ತಾ ಇದೆ. ಪರೀಕ್ಷಿನ್ ಮಹಾರಾಜನ ಜನ್ಮ ಆಗುವಾಗ ಆತನಿಗೆ ವಿಷ್ಣುರಾತ ಅಂತ ಹೆಸರಿಟ್ಟು ಜಾತಕವನ್ನ ಬರೀತಾ ಇದ್ದಾರೆ. ಜಾತಕದಲ್ಲಿ ಬರ್ತಾ ಇದೆ, ಈ ಮಹಾನುಭಾವ ವಿಶೇಷವಾಗಿ ಅಶ್ವಮೇಧ ಯಾಗಾದಿಗಳನ್ನ ಮಾಡುತ್ತಾನೆ. ಕೃಷ್ಣ ಪ್ರಹ್ಲಾದನಂತೆ ಕೃಷ್ಣ ಭಕ್ತನಾಗ್ತಾನೆ, ವೃದ್ಧರ ಸೇವಕನಾಗ್ತಾನೆ, ನಂತರ ಕಲಿಯ ನಿಗ್ರಹ ಮಾಡುತ್ತಾನೆ. ತಕ್ಷಕನಿಂದ ಸಾವು ಬರುತ್ತೆ ಹುಟ್ಟಿದಾಗಲೇ ಹೇಳಿಬಿಡ್ತಾ ಇದ್ದಾರೆ. ನಂತರ ಭಾಗವತವನ್ನ ಕೇಳಿ ಪ್ರಾಣತ್ಯಾಗ ಮಾಡುತ್ತಾನೆ. ಸಂತೋಷ ಪಟ್ಟರಂತೆ, ಭಾಗವತ ಕೇಳಿ ಪ್ರಾಣ ಬಿಡುತ್ತಾನಲ್ವ ಅಂತ ವಿಶೇಷವಾಗಿ ಅವರಿಗಾಗಿ ಎಲ್ಲ ದಾನವನ್ನ ಕೊಡತಾ ಇದ್ದಾನೆ. ನಂತರ ಅರ್ಜುನ ಕೃಷ್ಣನ ಜೊತೆಗೇನೆ ದ್ವಾರಾವತಿಗೆ ಹೋಗಿಬಿಟ್ಟಿದ್ದ. ಇಲ್ಲಿ ವಿದುರ ಬರ್ತಾ ಇದ್ದಾನೆ. ತೀರ್ಥಯಾತ್ರೆ ಮುಗಿಸಿಕೊಂಡು ಅವಾಗ ಹಿಂದಿರುಗಿ ಬರ್ತಾ ಇದ್ದಾನೆ. ವಿದುರನನ್ನು ನೋಡಲಿಕ್ಕೆ ಎಲ್ಲ ಕೌರವರು ಧರ್ಮರಾಜ ಎಲ್ಲರೂ ಎದುರುಗೊಂಡು ಅವರಿಗೆ ನಮಸ್ಕಾರ ಮಾಡುತ್ತಾ ಇದ್ದಾರೆ. ಅವಾಗ ಧರ್ಮರಾಜ ಹೇಳ್ತಾನೆ, ಅಯ್ಯ ನಿಮಗೆ ದೇವರು ಮಾತ್ರ ನೆನಪಿದ್ದಾನೆ ಅಂತ ತಿಳಿದಿದ್ದೆ, ನಾವು ನೆನಪಾದ್ವಾ ಅಂತ ಕೇಳುತ್ತಾರೆ. ಅಪಿಸ್ಮರತನೋ ಯುಸ್ಮತ್ ಪಕ್ಷಛಾಯಾ ಸಮೇಧಿತಾನ್. ಅಯ್ಯ ನಿಮ್ಮಿಂದ ಬದುಕಿದ್ದೇವೆ ನಾವು, ಅನೇಕ ಆಪತ್ತುಗಳಿಂದ ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ಬಂದಿದ್ದೀರಲ್ವ, ಹೇಗೆ ಹೇಗೆ ತಿರುಗಾಡಿದ್ದೀರಿ ಇಡೀ ಭೂಮಂಡಲವನ್ನೆಲ್ಲ, ಯಾವ ಯಾವ ಕ್ಷೇತ್ರಗಳನ್ನು ಸೇವಾ ಮಾಡಿದ್ದೀರಿ ಅಂತ ಕೇಳುತ್ತಾ ಕೊನೆಗೆ ಹೇಳ್ತಾರೆ, ಅಯ್ಯ ನೀವು ತೀರ್ಥಯಾತ್ರೆ ಮಾಡುವುದು ಅಂದರೆ ಎಂಥ ಅದ್ದು. ಭವದ್ವಿಧಾಹ ಭಾಗವತಾಹ ತೀರ್ಥಭೂತಾಹ ಸ್ವಯಂ ಪ್ರಭೋ ತೀರ್ಥೀಕುರುವಂತೆ ತೀರ್ಥಾನಿ ಸ್ವಾತ್ಮಸ್ಥೇನ ಗದಾಭೃತ. ನಿಮ್ಮಂಥವರು ತೀರ್ಥಗಳನ್ನು ಪವಿತ್ರ ಮಾಡಲಿಕ್ಕೆ ಹೋಗ್ತೀರಷ್ಟೇ ಹೊರತು ತೀರ್ಥಗಳಿಂದ ನೀವು ಪವಿತ್ರರಾಗಲಿಕ್ಕಲ್ಲ. ಅಂಥ ನಿಮ್ಮ ಒಳಗೆ ಗದಾಧಾರಿಯಾದ ಭಗವಂತನ ಸ್ಮರಣೆ ಮಾಡಿ ಮಾಡಿ ಜಗತ್ತನ್ನೇ ಪವಿತ್ರ ಮಾಡತಕ್ಕಂಥವರು ನೀವು ಅಂತ ಸ್ತೋತ್ರ ಮಾಡುತ್ತ. ಅವಾಗ ಬಂದು ನೋಡುತ್ತಾನೆ ವಿದುರ ತನ್ನ ಅಣ್ಣನಾಗಿರತಕ್ಕಂಥ ಧೃತರಾಷ್ಟ್ರ ಇನ್ನ ವನಪ್ರವೇಶ ಮಾಡದೆ, ಕೊನೆಯ ಕಾಲದಲ್ಲಿ ವನಪ್ರವೇಶ ಮಾಡಬೇಕು ಬದುಕಿನ ಮೇಲೆ ಆಸೆಯಿಂದ ವನಪ್ರವೇಶ ಮಾಡದೆ ಹಾಗೆ ಈಗದನ್ನು ನೋಡಿ ಚೂರು ಬೈತಾ ಇದ್ದ. ಅಯ್ಯ ಇನ್ನೂ ನಿನಗೆ ವೈರಾಗ್ಯ ಬರಲಿಲ್ವಾ? ಭೀಮಸೇನ ದಿನಾಗೂ ಬೈದು ಅನ್ನ ಹಾಕ್ತಾ ಇದ್ದಾನೆ, ಭೀಮಸೇನ ಹಾಕಿದ ಪಿಂಡವನ್ನು ತಿಂದು ಬದುಕಿದ್ದೀಯ. ಇದೇ ಶಬ್ದ, ಭೀಮಾಪವರ್ಜಿತಂ ಪಿಂಡಂ ಆದತ್ತೆ ಗೃಹಪಾಲವತು, ನಾಯಿಯಂತೆ ತಿಂದು ಬದುಕಿದ್ದೀಯಲ್ವಾ ಅಂದಾಗ ಅವಾಗ ಸ್ವಲ್ಪ ಸಿಟ್ಟು, ಜೊತೆಗೆ ವೈರಾಗ್ಯ ಬಂತು. ನಂತರ ತಾವು ವಿಶೇಷವಾಗಿ ಹೊರಟು ಹೋಗ್ತಾ ಇದ್ದಾರೆ. ಯಾರು? ತಾನು ಮತ್ತು ವಿಶೇಷವಾಗಿರ್ತಕ್ಕಂಥ ತನ್ನ ಹೆಂಡತಿ ಗಾಂಧಾರಿ ದೇವಿ ಕುಂತಿದೇವಿ ಕೂಡ ಹೊರಟು ಹೋಗ್ತಾ ಇದ್ದಾರೆ. ನಂತರ ದರ್ಶನಕ್ಕಾಗಿ ಬಂದಿದ್ದಾನೆ ದೊಡ್ಡಪ್ಪನದ್ದು ಧರ್ಮರಾಜ. ಕೇಳುತ್ತಾನೆ ಕಾಣಿಸದೇ ಇರುವಾಗ ಸಂಜಯನನ್ನ, ಎಲ್ಲಿದ್ದಾನೆ ದೊಡ್ಡಪ್ಪ? ಆತ ಹೇಳುತ್ತಾನೆ, ಸಂಜಯ ನನಗೆ ವೇದವ್ಯಾಸರು ಕೊಟ್ಟಿರತಕ್ಕಂಥ ಜ್ಞಾನ ಈಗಿಲ್ಲ, ನನಗೆ ಕಾಣತಾ ಇಲ್ಲ. ಅವಾಗ ನಾರದರು ಬರ್ತಾ ಇದ್ದಾರೆ, ಬಂದು ಹೇಳ್ತಾ ಇದ್ದಾರೆ, ಚಿಂತೆ ಮಾಡಬೇಡಯ್ಯ, ನಿನ್ನ ದೊಡ್ಡಪ್ಪ ಅವರ ಹೆಂಡತಿ ನಿನ್ನ ತಾಯಿ ಇಬ್ಬರು ಮೂರು ಜನ ಅಲ್ಲಿ ವಿಶೇಷವಾಗಿ ಸಾಧನೆ ಮಾಡುತ್ತಾ ಇದ್ದಾರೆ, ಆದ ಕಾರಣದಿಂದ ಅವರಿಗೆ ವಿಶೇಷವಾಗಿ ಪ್ರಾಣತ್ಯಾಗ ಆಗುವ ಸಂದರ್ಭ ಮುಂದೆ ಕೂತಿದೆ. ವನಕ್ಕೆ ಅಗ್ನಿ ಬಿದ್ದು ಶರೀರ ದಹನ ಆಗುತ್ತೆ, ಸದ್ಗತಿ ಆಗುತ್ತವರಿಗೆ ಅಂದಾಗ ಧರ್ಮರಾಜನಿಗೆ ಸಂತೋಷ ಆಯಿತು, ಸದ್ಗತಿ ಆಗುತ್ತೆ ಅಂತ ಕೇಳಿ ಇನ್ನೊಂದು ಕಡೆ ಅವರ ಸೇವಾ ಮಾಡುವ ಭಾಗ್ಯವಿಲ್ಲ ಅಂತ ದುಃಖ ಆಯಿತು ಅಂದರು. ತದನಂತರ ವಿಶೇಷವಾಗಿ ಧೃತರಾಷ್ಟ್ರ ಹೋದ ಮೇಲೆ ಅರ್ಜುನ ಬರ್ತಾ ಇದ್ದಾನೆ ದ್ವಾರಾವತಿಯಿಂದ. ಬರುವ ಕಾಲಕ್ಕೆ ಅರ್ಜುನನನ್ನು ಕೇಳುತ್ತಾ ಇದ್ದಾನೆ ಧರ್ಮರಾಜ, ಹೇ ಅರ್ಜುನ ನಿನ್ನ ಮುಖ ಯಾಕೆ ತುಂಬ ತೇಜಸ್ಸೇ ಇಲ್ಲದೇ ಇದೆ? ಭಾರತದಲ್ಲಿ ತುಂಬ ಕೇಳುತ್ತಾರೆ, ಹೇಗೆ ಅಂದರೆ ಬೂದಿ ಮುಚ್ಚಿದ ಕೆಂಡದಲ್ಲಿ ಆಹುತಿಯನ್ನು ಕೊಟ್ಟವನ ಮುಖದಂತೆ ಇದೆ. ಆಹುತಿಯನ್ನು ಕೊಡುವಾಗ ಅದು ವೈಶ್ವದೇವ ಆಗಿರಲಿ ಅಶ್ವಮೇಧ ಆಗಿರಲಿ ಅಗ್ನಿ ಉರಿತಾ ಇರಬೇಕು. ನಾವ ಸ್ವಲ್ಪ ಕಿಡಿ ಇರುತ್ತಲ್ಲಿ ಅಂದರೆ ಕೊನೆಗೆ ಯಾವುದು ಈ ವೆಂಟಿಲೇಟರ್ ಮೇಲೆ ಇಟ್ಟವರ ಪ್ರಾಣದಂತೆ ಅಗ್ನಿ ಉರಿತಾ ಇರುತ್ತೆ, ಇವರು ಅನ್ನ ಹಾಕಿದ ಕೂಡಲೇ ಅದು ಶಾಂತವೇ ಆಗಿಬಿಡುತ್ತೆ. ಹಾಗಾಗಬಾರದು, ಚೆನ್ನಾಗಿ ಉರಿಯಬೇಕಂತೆ. ಚೆನ್ನಾಗಿ ಉರಿ ಅಗ್ನಿ ಆ ನಾಲಿಗೆ ಬರ್ತಾ ಇರಬೇಕು, ಚೆನ್ನಾಗಿ ಉರಿತಾ ಇರಬೇಕು. ಆವಾಗ ಅಲ್ಲಿ ವಿಶೇಷವಾಗಿ ಆಹುತಿಯನ್ನು ಕೊಡಬೇಕು ಅಂತಾರೆ. ಅದಕ್ಕೆ ಉಡುಪಿಯಲ್ಲಿ ಒಂದು ಕ್ರಮ,
ಆ ಕ್ರಮ ಹೇಗೆ ಅಂದರೆ, ಅಗ್ನಿ ಉರಿಯುವಾಗ ಅದರ ಮೇಲೆ ಸಾಕ್ಷಾತ್ತಾಗಿ ನಾವು ಅನ್ನವನ್ನು ಹಾಕಿಬಿಟ್ರೆ ಅದು ಶಾಂತ ಆಗತ್ತೆ. ಅದಕ್ಕೆ ಅವರೇನು ಮಾಡುತ್ತಾರೆ, ಅಗ್ನಿ ಉರಿಲಿಕ್ಕೆ ಶುರು ಮಾಡಿದಾಗ ಅದರ ಮೇಲೆ ಕಟ್ಟಿಗೆಗಳನ್ನು, ಅಂದರೆ ಈ ತೆಂಗಿನ ಮರದ್ದು ಕಾಯಿದು ಜುಂಗಿರುತ್ತಲ್ಲ ಮೇಲೆ ಗಟ್ಟಿದು, ಇಲ್ಲಿ ಮೊಟ್ಟೆ ಅಂತ ಕರೀತಾರೆ, ಅದನ್ನು ಹಾಸ್ತಾರೆ. ಆ ಉರಿಯಿಂದ ಅದು ಉರಿತಾ ಇರುತ್ತೆ. ಮೇಲೆ ಕಟ್ಟಿಗೆಗಳನ್ನು ಹಾಸಿ ಅದರ ಮೇಲೆ ಅನ್ನ ಹಾಕ್ತಾರೆ, ಚೆನ್ನಾಗಿ ಕೆಳಗಿಂದ ಫರ್ನೇಸ್ ಥರ ಚೆನ್ನಾಗಿ ಹುತ ಆಗುತ್ತೆ. ನಮ್ಮವರು ಎರಡೇ ಕಟ್ಟಿಗೆ ಇಟ್ಟು ಚೂರೇ ಆ ಅಗ್ನಿ ಉರಿತಾ ಇರುತ್ತೆ, ಇಡೀ ಹೋಮ ಇಟ್ಟುಕೊಂಡಿರ್ತಾರೆ. ಒಂದು 200-300 ಆಹುತಿ ಹಾಕಬೇಕು. ಆಹುತಿ ಹಾಕಲಿಕ್ಕೆ ಎರಡು ಹೇಳ್ತಾರೆ, ಅನ್ನ ಬರೋದೇ ಇಷ್ಟು ಚಿಕ್ಕ ತಪ್ಪೆಯಲ್ಲಿ ಬರುತ್ತೆ, ಇಷ್ಟು ಪಾತ್ರೆಯಲ್ಲಿ ಬರುತ್ತೆ. ಪುರೋಹಿತರು ಹೇಳ್ತಾರೆ, ಆ ಯಜಮಾನನ ಪೈಕಿ ಅವ್ರು ಯಾರು ಕೂತಿದ್ರೆ ಅವರಿಗೆ ಎರಡೆರಡೇ ಅಗಳು ಹಾಕ್ಬೇಕಪ್ಪ ಮತ್ತು ಅಗ್ನಿ ಶಾಂತ ಆಗುತ್ತೆ ಅಂತ ಮೊದಲೇ ಕಂಡೀಷನ್. ಅದಕ್ಕೆ ಹೇಳ್ತಾರೆ ಎಷ್ಟು ಹಾಕಬೇಕು, ನಮ್ಮ ಖುಷಿ ಬಂದಷ್ಟು ಹಾಕುವುದು, ಇಷ್ಟೊಂತೂ ಇದೆಯಾ ಅದಕ್ಕೆ ಹೇಳ್ತಾರೆ. ಈ ಥರ ಹಿಡಿತೀರಲ್ವ, ಇದನ್ನು ಏನಂತ ಕರೀತಾರೆ, ಮೃಗಿ ಮುದ್ರಾ ಅಂತಾರೆ. ಅಂದರೆ ಈ ಬೆರಳನ್ನ ಗೋಡೆಗೆ ಹಿಡಿದರೆ ಅದರ ನೆರಳು ಬಿದ್ದರೆ ಅದು ಹೇಗಿರುತ್ತೆ, ಜಿಂಕೆಯಂತೆ ಕಾಣುತ್ತೆ. ಇದನ್ನು ಮೃಗಿ ಮುದ್ರಾ ಅಂತ ಕರೀತಾರೆ. ಇದರಿಂದ ಕಣಗಳು ಎಳ್ಳು ಮೊದಲಾದ್ದನ್ನ ಹೀಗೆ ಹಿಡಿದು ಹಾಕಬೇಕಷ್ಟೇ ಹೊರತು ಅನ್ನವನ್ನ ಹೀಗೆ ಹಿಡಿದು ಹಾಕಬಾರದು. ಅನ್ನ ಹೇಗೆ ಹಾಕಬೇಕು ಹೋಮ ಯಾಗಾದಿಗಳಿಗೆ, ಅಂದರೆ ವಿಶೇಷವಾಗಿ ಪ್ರಸೃತಿ, ಅನ್ನ ಇಷ್ಟು ಹಿಡಿ ತುಂಬ ಬರಬೇಕಂತೆ, ಹಿಡಿ ತುಂಬ ಅನ್ನ ಹಾಕಬೇಕು. ಜನ್ಮದಲ್ಲಿ ಹಾಕಿರಲ್ಲ, ಅಂದರೆ ಒಂದು ಇಡೀ ಹೋಮಕ್ಕೆ ಸೇರಿ ಇಟ್ಟು ಹಾಕಿರಬಹುದು, ಒಂದೊಂದು ಆಹುತಿ ಅಷ್ಟು ಹಾಕಬೇಕು ಅಂದರೆ ಹಾಕೇ ಇರಲ್ಲ ಒಂದು ಸಲ. ಇದು ಸರಿಯಾಗಿ ಹೋಮ ಕ್ರಮಗಳೆಲ್ಲ ಈ ದಕ್ಷಿಣ ಕನ್ನಡದಲ್ಲಿ ಚೆನ್ನಾಗಿ ಮಾಡುತ್ತಾರೆ. ಇಲ್ಲೂ ನೋಡಿ, ಬೇಕಾದರೆ ಹೋಮ ಕುಂಡ ಇಷ್ಟೇ ಚಿಕ್ಕದು ಹಾಕಲ್ಲ, ಪ್ರಾಣ ಹೋಗುವಷ್ಟು ದೊಡ್ಡದು ಹಾಕ್ತಾರೆ. ಚೆನ್ನಾಗಿ ಸೌಟು ತಗೊಂಡು ಅನ್ನ ಒಂದೊಂದಕ್ಕೂ ಆಹುತಿ ಹಾಕ್ತಾರೆ, ಅಗ್ನಿ ದೇವರಿಗೆ ತೃಪ್ತಿ ಆಗಬೇಕು. ಆ ಥರ ತುಪ್ಪವೂ ಹಾಕ್ತಾರೆ, ಅನ್ನವೂ ಹಾಕ್ತಾರೆ. ಆ ಥರ ಅನುಸಂಧಾನದಿಂದ ಮಾಡಿದರೆ ಮಾಡಿದವರಿಗೆ ಸಂತೋಷ, ದೇವತೆಗಳ ಅನುಗ್ರಹ ಆಗುತ್ತೆ. ನೋಡಿ, ನಿಮ್ಮನ್ನು ಊಟಕ್ಕೆ ಕರೆದು ನಿಮಗೊಂದಿಷ್ಟು ಎರಡು ಕಾಳು ಕೋಸಂಬರಿ 4 ಕಾಳು ಅನ್ನ ಹಾಕಿ ಕಳಿಸಿದ್ರೆ ಹೊಟ್ಟೆ ಉರಿಯಲ್ವಾ ನಿಮಗೆ? ದೇವತೆಗಳು ನಿಮಗೆ ಅನುಗ್ರಹ ಮಾಡುತ್ತಾರ? ಇಲ್ಲಲ್ಲ, ತಕ್ಕಂತೆ ಸರಿಯಾಗಿ ಮಾಡಬೇಕು. ಅದನ್ನು ಚೆನ್ನಾಗಿ ಹೇಳುತ್ತಾ ಇದ್ದಾರೆ ಇಲ್ಲಿ. ವಿಶೇಷವಾಗಿ ಯಾಕೆ ಬಂತಿದು, ಅರ್ಜುನನ ಮುಖ ನೋಡಿದಾಗ ಧರ್ಮರಾಜ ಕೇಳಿದ ಪ್ರಶ್ನೆ, ಆ ಬೂದಿ ಮುಚ್ಚಿರುವಾಗ ಅಗ್ನಿಯಲ್ಲಿ ಹೋಮ ಮಾಡಿದಂತೆ ಕಪ್ಪಿಟ್ಟಿದೆ ಮುಖ. ಇನ್ನ ಕೇಳ್ತಾನಲ್ಲಿ, ಉಗುರು ತಗಲಿದ, ಉಗುರು ತಾಕಿದ ನೀರಿನಿಂದ ಸ್ನಾನ ಮಾಡಿದವನ ಮುಖದಂತೆ ಇದೆ. ಅದು ಭಾರತದಲ್ಲಿ ಬರುತ್ತೆ. ಆ ನೀರು ಅದಕ್ಕೆ ಉಗುರು ತಾಕಿದರೆ ಅದು ನಾವು ಸ್ನಾನ ಮಾಡಲಿಕ್ಕೆ ಬರಲ್ಲ, ಅದಕ್ಕೆ ತಂಬಿಗೆ ಒಳಗೆ ಕೈ ಹಾಕಿ ಸ್ನಾನ ಮಾಡಬಾರ್ದು. ತಂಬಿಗೆ ಹೇಗೆ ಹಿಡಿದ್ರು ಹೊರಗೆ ಹಿಡಿಬೇಕಷ್ಟೇ ಹೊರತು ಆ ತಂಬಿಗೆ ಒಳಗೆ ಕೈ ಹಾಕಿ ಅಥವಾ ದೇವರಿಗೆ ನೀರು ತರುವಾಗ ಪಾತ್ರೆ ಒಳಗೆ ಕೊಡದ ಒಳಗೆ ಕೈ ಹಾಕಿ ಹೀಗೆ ತರಬಾರದು. ಈ ಉಗುರು ದೇವರ ನೀರಿಗೆ ಆ ಜಲಕ್ಕೆ ಸ್ಪರ್ಶ ಆದರೆ ಅದು ರಕ್ತ ಸಮಾನ, ದೇವರಿಗೆ ಅಭಿಷೇಕ ಮಾಡುವಾಗ ಎಚ್ಚರ ಇರಲಿ ಅಂತ ಹೇಳ್ತಾರೆ. ಅದಕ್ಕೆ ಉಗುರಿಂದ ನಖಸ್ಪೃಷ್ಟ ಜಲಾಭಿ ಸ್ಪೃಷ್ಟ ಅಂತ ಹೇಳ್ತಾರೆ. ಉಗುರು ತಗಲಿದ ನೀರಿನಿಂದ ಸ್ನಾನ ಮಾಡಿದ್ದೇನು ತುಂಬ ಕೇಳ್ತಾರೆ. ಕೇಳಿ, ಯಾಕೆ ನಿನ್ನ ಮುಖ ಹೀಗಾಯಿತು? ಅರ್ಜುನ ಹೇಳ್ತಾನೆ, ಇಲ್ಲಣ್ಣ ನಾವೇನು ಮಾಡಿಲ್ಲ, ಕೃಷ್ಣ ಹೊರಟ, ನಮ್ಮನ್ನು ಬಿಟ್ಟು ಹೊರಟ ಅಂದಾಗ ಹೇಳ್ತಾನೆ, ಆ ಕೃಷ್ಣನನ್ನ ಎಷ್ಟು ಸಲ ದೊಡ್ಡವ ದೇವ ಭೂಮಿಗೆ ಬಂದಿದ್ದಾನೆ, ನಮಗೆ ಸಿಗೋದೇ ಇಲ್ಲ. ಅಂಥವ ಸಿಕ್ಕಾಗ ಏ ಕೃಷ್ಣ ಬಾರೋ ಹೋಗೋ ಅಂತ ಕರೆದೆ ಸ್ನೇಹದಿಂದ. ಅದಕ್ಕೆ ಈಗ ದುಃಖ ಪಡುತ್ತಾ ಇದ್ದಾನೆ, ಎಲ್ಲ ಎಂಥ ಸ್ವಾಮಿಯನ್ನ ಹೇಗೆ ನಾನು ಕರೆದರೂ ತಂದೆಯಂತೆ ಕ್ಷಮ ಮಾಡಿ ನನ್ನ ಜೊತೆಗೆ ಸ್ನೇಹದಿಂದಿದ್ದ, ಚೂರು ನನ್ನ ಅಭಿಮಾನಕ್ಕೆ ತೊಂದರೆ ಆಗದಂತೆ ನೋಡಿಕೊಂಡ, ಏನೋ ನನ್ನ ಕರಿತೀಯ ಅಂತ ಒಂದು ದಿವಸ ಹೇಳಿಲ್ಲ, ನನ್ನ ಜೊತೆಗೆ ಇದ್ದ ಅಂಥ ಕೃಷ್ಣ ಹೊರಟ ಅಂತ ತಾನು ವಿಶೇಷವಾಗಿ ಸ್ಮರಣೆ ಮಾಡ್ತಾ ಬರ್ತಾ ಇದ್ದಾನೆ. ಹೇಳ್ತಾ ಇದ್ದಾರೆ, ಹೇ ನರಮಾಣಿ ಉದಾರ ರುಚಿರ ಸ್ಮಿತ ಶೋಭಿತಾನಿ, ಹೇ ಪಾರ್ಥ ಹೇ ಅರ್ಜುನ ಸೇ ದಖೆ ಕುರುನಂದನೇತಿ. ಅರ್ಜುನ ನೆನೆಸ್ತಾ ಇದ್ದಾನೆ, ಹೇ ಅರ್ಜುನ ಪಾರ್ಥ ನನ್ನ ಸ್ನೇಹಿತ, ಬರುವಂತ ಕೃಷ್ಣ ಕರೆದ ಮಾತುಗಳು ನನ್ನ ತಲೆಯಲ್ಲಿ ಗುಂಗುಟ್ಟುತ್ತಾ ಇವೆ, ಆ ಕೃಷ್ಣನನ್ನೇ ನೆನೆಯುತ್ತಾ ಇದ್ದೇನೆ. ಆದ್ದರಿಂದ ಕೃಷ್ಣ ಇಲ್ಲದ ಕಡೆ ನಾವಿರಲಿಕ್ಕಾಗಿಲ್ಲ ಅಂತ ಹೇಳಿದಾಗ ಧರ್ಮರಾಜ ಹೊರಡುತ್ತಾ ಇದ್ದಾನೆ, ನಾವಿನ್ನ ಹೊರಡೋಣ, ಕೃಷ್ಣ ಇಲ್ಲದ ಭೂಮಿಯಲ್ಲಿ ನಾವಿರಬಾರದು ಅಂತ ಪರೀಕ್ಷನ್ ಮಹಾರಾಜನಿಗೆ ವಿಶೇಷವಾಗಿ ಪಟ್ಟವನ್ನ ಕಟ್ಟಿ ತಾವು ಮಹಾಪ್ರಸ್ಥಾನಕ್ಕೆ ಹೊರಡತಾ ಇದ್ದಾರೆ. ಚಿಕ್ಕ ಹುಡುಗ ರಕ್ಷಣೆಗಾಗಿ ಏನು ಮಾಡಿದರು, ಒಳ್ಳೆ ಧರ್ಮರಾಜರದ್ದು, ತಮ್ಮ ಕಡೆ ಒಬ್ಬ ಪಟ್ಟಕ್ಕೆ ಇರಬೇಕು, ಕೌರವರ ಕಡೆ ಒಬ್ಬರಿರಬೇಕು ಅಂತ. ಧೃತರಾಷ್ಟ್ರನ ಮಗನಾಗಿರತಕ್ಕ ಧೃತರಾಷ್ಟ್ರನ ಮಕ್ಕಳು ಎಲ್ಲರೂ ಸತ್ತಿಲ್ಲ, ಒಬ್ಬ ಉಳಿದಿದ್ದ. ಯಾರು ಅಂದರೆ ಧೃತರಾಷ್ಟ್ರನಿಗೆ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದ ಯುಯುತ್ಸು. ಯುಯುತ್ಸು ಕೃಷ್ಣ ಭಕ್ತ, ಆದ್ದರಿಂದ ಆತನನ್ನ ರಕ್ಷಣೆಗಾಗಿ, ಯಾಕೆ ವೈಶ್ಯನ ಮಗ ಆದ್ದರಿಂದ ರಾಜ್ಯಾಧಿಕಾರವಿಲ್ಲ, ರಕ್ಷಣೆಗಾಗಿ ಇಟ್ಟು ಇಬ್ಬರನ್ನ ತಾವು ಹೊರಟು ಹೋಗ್ತಾ ಇದ್ದ. ಅವಾಗ ಮಹಾನುಭಾವ ಬೆಳೆದ, ಭಗವಂತನ ಚಿಂತನೆ ಮಾಡುತ್ತಾ ಇದ್ದಾನೆ. ನಂತರ ವಿಶೇಷವಾಗಿ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಇದ್ದಾನೆ. ನಂತರ ತಿಳ್ಕೊಳ್ತಾ ಇದ್ದಾನೆ ತನ್ನ ರಾಜ್ಯದಲ್ಲಿ ಕಲಿ ಪ್ರವೇಶ ಆಗಿದೆ ಅಂತ. ಪರೀಕ್ಷನ್ ಮಹಾರಾಜನಿಗೆ ವಾರ್ತೆ ಬಂದಿದೆ. ಅಲ್ಲ, ಕಲಿ ಪ್ರವೇಶ ಅಂತ ಆಗಿದೆ ಅಂದರೆ ಎಲ್ಲಿರ್ತಾನೆ ಕಲಿ? ಏನ ಬೋರ್ಡ್ ಹಾಕೊಂಡು ಕೂತಿರ್ತಾನ ಕಲಿ ಅಂತ? ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಜನರಲ್ಲಿ ಸೇರಿಕೊಂಡಿರ್ತಾನೆ. ಎಲ್ಲಿ ಜನರಲ್ಲಿ ಅಧರ್ಮ ಪ್ರವೃತ್ತಿ ಇದೆ ಅದು ಹುಡುಕ್ಲಿಕ್ಕೆ ರಾಜ ಹೊರಟ. ಎಲ್ಲ ಕಡೆ ತಿರುಗಿ ಬರುವಾಗ ಎಲ್ಲ ಕಡೆ ಭಗವಂತನ, ಕೃಷ್ಣನ, ಪಾಂಡವರ ಸ್ಮರಣೆ ಬರ್ತಾ ಇದೆ, ಕೇಳ್ತಾ ಬರ್ತಾ ಇದ್ದಾರೆ. ಬರುವಾಗ ಗೋಮಿಥುನ ಅಂದರೆ ಮೂರು ಕಾಲಿಲ್ಲದ ಒಂದೇ ಕಾಲಿರುವ ಎತ್ತು, ಒಂದು ಕೃಶವಾದ ಆಕಳು, ಎರಡೂ ಸೇರಿಕೊಂಡು ಮಾತಾಡುತ್ತಾ ಇವೆ. ಕೃಷ್ಣ ಇರುವ ಪರ್ಯಂತ ಚೆನ್ನಾಗಿದ್ವಿ, ಇವಾಗ ಹೀಗಾಯಿತು ಅಂತ ಅಂದುಕೊಳ್ಳುವಾಗ ಅವಾಗ ರಾಜನಿಗೆ ಅರ್ಥ ಆಗ್ತಾ ಇದೆ. ಓ, ಇದು ಎತ್ತು ಆಕಳಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಧರ್ಮಂ ಬ್ರವೀಷ ಧರ್ಮಜ್ಞ ಧರ್ಮೋಸಿ ವೃಷರೂಪ ಧೃಕ್. ಧರ್ಮವನ್ನು ಕುರಿತು ಮಾತಾಡುವಂಥ ನೀನು ಧರ್ಮವೇ ಆಗಿರಬೇಕು, ನಂತರ ಭೂಮಿ ಆಗಿರಬೇಕು, ನಂತರ ತಪಸ್ಸು, ಶೌಚ, ದಯಾ, ಸತ್ಯ ಅಂತ ನಾಲ್ಕು ಪಾದಗಳಲ್ಲಿ ಮೂರು ಪಾದಗಳು ಪೂರ್ಣ ಹೋಗಿಬಿಟ್ಟಿದೆ. ಇದಾನೀಂ ಧರ್ಮಪಾದಸ್ಥೆ, ಧರ್ಮಪಾದ ಉಳ್ಕೊಂಡಿದೆ, ಮಿಕ್ಕದ್ದೆಲ್ಲ ಹೋಗಿದೆ. ಆದ್ದರಿಂದ ಅಲ್ಲಿ ಕಲಿ ಬರ್ತಾ ಇದ್ದಾನೆ. ಶೂದ್ರ ರಾಜನ ವೇಷದಲ್ಲಿ ಬಂದು ಖಡ್ಗ ಹಿಡ್ಕೊಂಡು ಕಾಲಿಂದ ಹೊಡೆಯಲಿಕ್ಕೆ ಬರ್ತಾ ಇದ್ದಾನೆ. ಅಂಥ ಕಾಲಕ್ಕೆ ಅವನನ್ನ ಖಡ್ಗದಿಂದ ನಿಗ್ರಹ ಮಾಡುತ್ತಾ ಇದ್ದಾನೆ ರಾಜ. ಕಾಲಿಗೆ ಬಿದ್ದ, ಅವಾಗ ಹೇಳುತ್ತಾ ಇದ್ದಾರೆ, ನೀನು ಹೊರಟು ಹೋಗು, ಈ ಭೂಮಿಯಲ್ಲಿ ಇರಬಾರದು. ನೀನಿದ್ರೆ ನಿನ್ನ ಎಲ್ಲ ಸೈನ್ಯ ಕೂತಿರುತ್ತೆ. ಯಾವುದು? ಮೋಹ, ಕ್ರೋಧ, ಲೋಭ ಎಲ್ಲ ಕೂತಿರುತ್ತಯ್ಯ, ಹೋಗು ಅಂದಾಗ ಅವನು ಹೇಳ್ತಾ ಇದ್ದಾನೆ, ನಾನೇ ಇರಬೇಕು ಮುಂದೆ, ನನ್ನದೇ ಕಾಲ ಬರ್ತಾ ಇದೆ, ನನಗೆ ಚೂರು ಜಾಗ ಕೊಡಿ, ಎಲ್ಲಿಗೆ ಹೋಗಲಿ ನಾನು? ಅವಾಗ ನಾಲ್ಕು ಜಾಗ ಕೊಟ್ಟರು. ಯಾವುದು? ದ್ಯೂತಂ ಪಾನಂ ಸ್ತ್ರೀಯಸ್ಸೂನ. ದ್ಯೂತ, ಜೂಜಾಟ ಎಲ್ಲಿರುತ್ತೋ ಅಲ್ಲಿರು, ಹೆಂಡ ಕುಡಿಯೋ ಕಡೆ ನೀನಿರು, ಕಲಹ ಬಂದ ಕಡೆ ನೀನಿರು, ಆದಮೇಲೆ ಕೆಟ್ಟ ಸ್ತ್ರೀಯರಿರುವ ಕಡೆ ನೀನಿರು. ಅಷ್ಟೇ ಅಲ್ಲ, ನೋಡಿದ, ಇನ್ನು ನಿಮ್ಮ ಬ್ರಾಹ್ಮಣರ ಮೇಲೆ ಬರಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಬಂಗಾರ ಕೊಟ್ಟರು, ಜಾತರೂಪಂ ಅದಾತ್ ಪ್ರಭು, ಬಂಗಾರದಲ್ಲಿರು ಅಂತ ಹೇಳಿದರು. ಇರ್ಲಿಕ್ಕೆ ಯಾಕೆ ಬಿಟ್ರು ಅಂದರೆ, ಈ ಕಲಿಯುಗಕ್ಕೆ ಒಂದು ಮಹಾತ್ಮ್ಯ ಇದೆ. ಏನು? ಮೂರು ಯುಗಗಳಲ್ಲಿ ಬಾರದ ಪುಣ್ಯ ಕಲಿಯುಗದಲ್ಲಿ ಗಾನದಲ್ಲಿ ಕೇಶವ ಕೃಷ್ಣ ಅಂದ್ರೆ ಬಂದ್ಬಿಡುತ್ತೆ. ಕೇವಲ ಕೃಷ್ಣ 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 ಅಂತ ಸದಾ ಸ್ಮರಣೆ ಮಾಡ್ತಾ ಇದ್ರೆ ಅವರಿಗೆ ಒಂದೊಂದು ಸಲ ಹೇಳಿದಾಗಲೂ ಮೂರು ಯುಗದಲ್ಲಿ ನಾವು ಸಂಪಾದನೆ ಮಾಡಲಿ ಕ್ಯುಮುಲೇಟಿವ್ ಆ ಪುಣ್ಯಕ್ಕಿಂತ ಜಾಸ್ತಿ ಬರ್ತಾ ಬರುತ್ತಂತೆ. ಅಲ್ಲ ಗೊತ್ತಾಯ್ತಲ್ಲ, ಶುರು ಮಾಡೋಣ ಅಂದ್ರೆ ಮಾಡಲ್ಲ. ಯಾಕ್ರಿ ನಾವು ಮಾಡ್ತಾ ಇಲ್ಲ? ಎಷ್ಟು ಪ್ರೋಷ್ಠಪದಿ ಕೇಳಿದವು, ಎಷ್ಟು ಸಪ್ತಾಹಗಳು ಕೇಳಿದವು, ಇದನ್ನೇ ಎಲ್ಲರೂ ಹೇಳ್ತಾರೆ. ಮತ್ತ್ಯಾಕೆ ನಮ್ಮ ಬಾಯಿಯಿಂದ ನಾನ್ ಸ್ಟಾಪ್ ಆಗಿ ಕೃಷ್ಣ ಅಂತ ಬರ್ತಾ ಇಲ್ಲ? ಅದಕ್ಕೆ ಆನ್ಸರ್ ಯಾರು ಹೇಳಬೇಕು? ದಾಸರಂದ್ರು, ಸುಮ್ಮನೆ ದೊರಕುವುದೇ ರಾಮನ ಕೃಷ್ಣನ ದಿವ್ಯ ನಾಮವು ಜನ್ಮ ಜನ್ಮಾಂತರದ ಕರ್ಮ ಕಳಕೊಂಡವಾಗಲ್ಲದೆ. ಹಿಂದೆ ಪಾಪ ಕೂತಿದ್ರೆ ದೇವರ ನಾಮ ಹೇಗೆ ಬರುತ್ತೆ ಅಂತ ಕೇಳ್ತಾರೆ. ಆ ಪಾಪ ಹೋದಾಗ ದೇವರ ನಾಮ, ದೇವರ ನಾಮದಿಂದ ವಿಶೇಷ ಪಾಪ ಹರಣೆ, ಈ ರೀತಿಯಾಗಿ ಆಗ್ತಾ ಇದೆ. ಆ ರೀತಿಯಲ್ಲಿ ವಿಶೇಷವಾಗಿರತಕ್ಕಂತಹ ಈ ಕಲಿಯುಗದಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ, ಪಾಪ ನಿಧಾನ ಫಲ ಕೊಡುತ್ತೆ, ಪುಣ್ಯ ಬೇಗ ಫಲ ಕೊಡುತ್ತೆ ಅಂತಹದ್ದು ಈ ಕಲಿಯುಗ. ಅದಕ್ಕೆ ಇರಲಿಕ್ಕೆ ಬಿಟ್ರು. ನಂತರ ಒಂದು ದಿವಸ ಬೇಟೆಗೆ ಹೋದಂಥ ಮಹಾನುಭಾವ ತುಂಬಾ ಬಾಯಾರಿಕೆ ಆಗಿ ಸುತ್ತು ನೀರು ಇಲ್ಲಿ ಇಲ್ಲ, ಅದಕ್ಕೆ ಶಮೀಕರ ಆಶ್ರಮಕ್ಕೆ ಬಂದು ವ್ರತದಲ್ಲಿದ್ದಾರೆ. ಮೌನ ವ್ರತದಲ್ಲಿರುವಂತಹ ಮುನಿಯನ್ನ ಕೇಳಿದರೆ ಅವರು ಏನು ಮಾತಾಡಲಿಲ್ಲ. ಅದಕ್ಕೆ ಅಪಮಾನ ಆಯಿತು ಅಂತ ತಿಳ್ಕೊಂಡು ಅವರ ಕುತ್ತಿಗೆಗೆ ಸತ್ತ ಹಾವನ್ನ ಹಾಕಿ ಹೋಗ್ತಾ ಇದ್ದಾನೆ ರಾಜ. ಅದಕ್ಕೆ ಕೆಲವರು ಹೀಗೆ ಹೇಳೋದುಂಟು, ಏನಂತ, ಆತನಿಗೆ ತಲೆ ಮೇಲೆ ಕಿರೀಟ ಇತ್ತಲ್ಲ, ಅದು ಯಾರದ್ದು ಅಂದ್ರೆ ಜರಾಸಂಧನದ್ದು. ಜರಾಸಂಧನ ಕಿರೀಟ ಇಟ್ಟುಕೊಂಡು ಭೀಮಸೇನ ಜರಾಸಂಧನನ್ನ ಕೊಂದ ಮೇಲೆ ಆ ಕಿರೀಟ ತಂದಿದ್ದ, ಅದು ಚೆನ್ನಾಗಿದೆ ಅಂತ ಈತ ಇಟ್ಟುಕೊಂಡಿದ್ದ, ಅದಕ್ಕೆ ಆ ಬುದ್ಧಿ ಬಂತು ಅಂತ ಹೇಳೋದಿದೆ. ಆದರೆ ಇಲ್ಲ, ಅಲ್ಲಿ ಅವರು ಯಾರು ಅಂದ್ರೆ ವಿಶೇಷವಾಗಿರತಕ್ಕಂಥ ವಂಶ ಪರಂಪರೆಯಿಂದ ಬಂದಿರತಕ್ಕ ಕ್ಷತ್ರಿಯರು, ಮಹಾರಾಜನಾಥ. ಆ ಕಿರೀಟ ಯಾರು ಕೊಟ್ಟಿದ್ದಿಡತಾರಲ್ಲಿ ಅಂದ್ರೆ ಬ್ರಹ್ಮದೇವರು ಕೊಟ್ಟ ಕಿರೀಟವನ್ನೇ ಇಡೋರಷ್ಟೇ ಹೊರತು ಆ ಜರಾಸಂಧನ ಕಿರೀಟ ಕೆಲಸಕ್ಕೆ ಬಾರದ್ದು ಅದನ್ನಿಟ್ಟುಕೊಂಬೋ ದೌರ್ಭಾಗ್ಯ ಆತನಿಗಿಲ್ಲ. ಮತ್ತೆ ಕೆಟ್ಟ ಬುದ್ಧಿ ಹೇಗೆ ಬಂತು ಅಂದ್ರೆ, ಕೆಟ್ಟ ಬುದ್ಧಿ ಅಲ್ಲ, ಪ್ರಾರಬ್ಧ ಕರ್ಮಾನುಸಾರ ಬಂದದ್ದು ಅಷ್ಟೇ. ಅದಕ್ಕೆ ಇಲ್ಲ, ಆತನ ತಲೆಯಲ್ಲಿ ತಲೆ ಮೇಲೆ ಬಂಗಾರದ ಕಿರೀಟ ಇತ್ತಲ್ಲ, ಆ ಬಂಗಾರದ ಕಿರೀಟ ಇದ್ದದಕ್ಕೆ ಕಲಿ ಪ್ರವೇಶ ಮಾಡಿದ್ದ, ಅದಕ್ಕಾಗಿ ಬುದ್ಧಿ ಬಂತು ಅಂದ್ರೆ ಕಲಿಯನ್ನೇ ಗೆದ್ದವರ ಮೇಲೆ ಕಲಿ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವರಲ್ಲಿ ಭಗವಂತನ ಶಕ್ತಿ ಕೂತಿತ್ತು. ಆದ್ದರಿಂದ ಇವೆಲ್ಲ ಯಾವುದೂ ಉತ್ತರಗಳಲ್ಲ. ಮತ್ತೆ ಸತ್ತಹಾವು ಯಾಕೆ ಹಾಕಿದ್ದು ಅಂದ್ರೆ ಕೇವಲ ಪ್ರಾರಬ್ಧ ಕರ್ಮ, ಭಗವಂತನ ಅನುಗ್ರಹ. ಅಲ್ರಿ, ಋಷಿಗ ಕೊರಳಲ್ಲಿ ಸತ್ತ ಹಾವು ಹಾಕಿದ್ದು ದೇವರ ಅನುಗ್ರಹವಾ ಅಂದ್ರೆ, ಹೌದು, ಆತನಿಗೆ ಏಳೇ ದಿನ ಆಯುಷ್ಯವಿತ್ತು. ಹೀಗೆ ಆ ಋಷಿಯ ಕೊರಳಲ್ಲಿ ಸತ್ತ ಹಾವನ್ನ ದೇವರು ಹಾಕಿಸಿ ಮಗನಿಂದ ಶಾಪ ಕೊಡಿಸಿ ಏಳೇ ದಿನಕ್ಕೆ ಸತ್ತು ಹೋಗ್ತೀಯ ಅಂತ ತಿಳಿಸಿ ಪ್ರಾಯೋಪವೇಶಕ್ಕೆ ಕೂಡಿಸಿ ಭಾಗವತ ಸಿಗುವಂತೆ ಮಾಡಿದ್ದು ದೇವರ ಚಾತುರ್ಯ. ಅದಕ್ಕೆ ದೊಡ್ಡವರ ನಿಂದ್ಯ ಕರ್ಮಗಳು ಸುಪುಣ್ಯ ಕರ್ಮಗಳೆನಿಸುವವು. ಇಡೀ ಜಗತ್ತಿಗೆ ಭಾಗವತ ಸಿಕ್ತು ಪರೀಕ್ಷಿನ್ ಮಹಾರಾಜರಿಂದ. ಬಂದಿದ್ದಾನೆ ಮಹಾರಾಜ, ಎಲ್ಲವನ್ನ ಬಿಟ್ಟಿದ್ದಾನೆ, ಪ್ರಾಯೋಪವೇಶಕ್ಕೆ ಕೂತಿದ್ದಾನೆ. ಅಂತಹ ಕಾಲಕ್ಕೆ ಎಲ್ಲಾ ಋಷಿ ಮುನಿಗಳು ಬರ್ತಾ ಇದ್ದಾರೆ, ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದಾನೆ. ಹೇಳ್ತಾ ಇದ್ದಾರೆ, ಎಂಥ ಮಹಾನುಭಾವ ಈತ, ವಿಶೇಷವಾಗಿರ್ತಕ್ಕಂಥ ಪ್ರಾಯೋಪವೇಶಕ್ಕೆ ಕೂತಿದ್ದಾನೆ ಅಂತ ತಿಳಿದು ಎಲ್ಲಾ ಋಷಿಮುನಿಗಳು ಬಂದರು. ಆ ಅವರನ್ನು ನೋಡಿ ನಮಸ್ಕಾರ ಮಾಡುತ್ತಾ ಇದ್ದಾನೆ. ನೀವೆಲ್ಲ ಭುವನವನ್ನೇ ಲೋಕವನ್ನೇ ಪವಿತ್ರ ಮಾಡುವಂಥ ಪ್ರಭಾವ ಒಬ್ಬೊಬ್ಬರದ್ದು, ಎಲ್ಲರೂ ಬಂದಿದ್ದೀರಾ. ಇದರಿಂದ ನನಗೆ ಗೊತ್ತಾಗುತ್ತೆ ದೇವರ ಅನುಗ್ರಹ ನನ್ನ ಮೇಲಿದೆ. ಅದಕ್ಕೆ ನೀವೆಲ್ಲ ಸಿಕ್ಕಿದ್ದೀರಾ, ಸಾಯಲಿಕ್ಕೆ ಸಿದ್ಧನಾಗಿದ್ದೇನೆ, ಅನುಗ್ರಹ ಮಾಡಬೇಕು. ಅಷ್ಟರೊಳಗೆ ಬರ್ತಾ ಇದ್ದಾರೆ. ತತ್ರ ಅಭವತ್ ಭಗವಾನ್ ವ್ಯಾಸಪುತ್ರ ಎದೃಚ್ಛಯ ಗಾಮಟಮಾನೋನಪೇಕ್ಷ. ಏನನ್ನು ಬಯಸದೆ ಭಗವಂತನನ್ನೇ ಯಾವಾಗೂ ಚಿಂತನೆ ಮಾಡತಕ್ಕಂಥ ಮಹಾನುಭಾವರು ಶುಕಾಚಾರ್ಯರು ಬರ್ತಾ ಇದ್ದಾರೆ. ನಿಜ ಲಾಭತುಷ್ಟ ಅಲಕ್ಷಲಿಂಗ, ಅವರು ಯಾರು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಹುಡುಗರು ಎಲ್ಲರೂ ಸುತ್ತುವರೆದಿದ್ದಾರೆ, ಅವರ ಹಿಂದೆ ಬರ್ತಾ ಇದ್ದಾರೆ. ಅವಧೂತ ವೇಷದಿಂದ 16 ವರ್ಷದ ಪ್ರಾಯದ ಶರೀರ, ಅದ್ಭುತವಾಗಿರತಕ್ಕಂತಹ ಸುಂದರವಾದ ದೇಹ. ಅವರು ಬರುವಾಗಲೇನೆ ಎಲ್ಲರೂ ಎದ್ದು ನಿಲ್ಲುತ್ತಾ ಇದ್ದಾರೆ ಋಷಿಮುನಿಗಳು. ಅವರಿಗೆ ಆಸನವನ್ನು ಕೊಟ್ಟು ನಮಸ್ಕಾರ ಮಾಡಿ ರಾಜ ಕೇಳತಾ ಇದ್ದಾನೆ, ಅಯ್ಯ ನಾನು ಸಾಯಲಿಕ್ಕೆ ಸಿದ್ಧನಾಗಿದ್ದೇನೆ. ಪುರುಷಸ್ಯೇಹ ಯತ್ ಕಾರ್ಯಂ ಮ್ರಿಯಮಾನಸ ಸರ್ವದ. ಸಾಯಲಿಕ್ಕೆ ಸಿದ್ಧನಾದವ ಏನು ಮಾಡಬೇಕು ಹೇಳಿ. ಅವಾಗ ಶುಕಾಚಾರ್ಯರು ನಕ್ಕು ಮಾತಾಡುತ್ತಾ ಇದ್ದಾರೆ, ಅಯ್ಯ ಬಹಳ ಸಂತೋಷ ಆಯಿತು, ಒಳ್ಳೆ ಪ್ರಶ್ನೆ ಮಾಡಿದ್ದೀಯ, ಕೇಳಬೇಕಾದ ವಿಚಾರಗಳು ಸಾವಿರಾರು ಇವೆ, ಆದರೆ ಆಯುಷ್ಯ ಸ್ವಲ್ಪವೇ ಇದೆ, ಅದರಲ್ಲಿ ಅರ್ಧ ನಿದ್ದೆಯಲ್ಲಿ ಹೋಗುತ್ತಯ್ಯ. ಅದರಲ್ಲಿ 20 ವರ್ಷಗಳ ಕಾಲ ಹುಡುಕತನದಲ್ಲಿ, 20 ವರ್ಷಗಳ ಕಾಲ ಮುದಿತನದಲ್ಲಿ ಹೋಗುತ್ತೆ, ಮಧ್ಯದಲ್ಲಿ ಚೂರು ಉಳಿಯುತ್ತೆ, ಅದು ಕುಟುಂಬ ಭರಣಕ್ಕಾಗಿ ಹೋಗಿಬಿಡುತ್ತಯ್ಯ. ಅಂಥದ್ದರಲ್ಲಿ ನೀನು ವಿಶೇಷವಾಗಿ ಭಗವಂತನ ಚಿಂತನೆಗೆ ತೊಡಗು. ಹೇಳಿದ್ದೇನು ನೀನು, 7 ದಿನಗಳಿವೆ ಅಂತ. ಅವರಂದರು 7 ದಿನಗಳಲ್ಲ, 7 ದಿನಗಳಿವೆ. ಯಾಕೆ? ಖಟ್ವಾಂಗ ಮಹಾರಾಜ ಒಂದೇ ಮುಹೂರ್ತದಲ್ಲಿ ಭಗವಂತನ ಪಾದ ಸೇರಿದ. ನೀನು ಹಾಗೆ ಚಿಂತನೆ ಮಾಡು. ಕೊನೆಯ ಕಾಲ ಬಂದಾಗ ಹೆದರದೆ ಪುಣ್ಯತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿ ಏಕಾಂತದಲ್ಲಿ ಕೂತು ಭಗವಂತನನ್ನೇ ಚಿಂತನೆ ಮಾಡಬೇಕಯ್ಯ, ಅವಾಗ ದೇವರ ಅನುಗ್ರಹ ಮಾಡುತ್ತಾರೆ ಅಂದಾಗ ಅವಾಗ ರಾಜ ಕೇಳುತ್ತಾನೆ, ಹೌದು ಮನಸ್ಸು ನಿಗ್ರಹ ಆಗಲ್ಲಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಹಿಂದಿನ ಪಾಪ ಕರ್ಮಗಳಿಂದಾಗಿ ಮನಸ್ಸು ಚಂಚಲವಾಗಿರುತ್ತೆ, ಆ ಪಾಪಗಳು ಹೋಗಬೇಕಾದರೆ ಏನು ಮಾಡಬೇಕು? ಅದಕ್ಕೆ ಹೇಳುತ್ತಾರೆ, ದೇವರ ರೂಪವನ್ನು ಬಿಟ್ಟು ಬಿಟ್ಟು ಮನಸ್ಸು ಹಾರಿ ಹೋಗ್ತಾ ಇರುತ್ತೆ, ಆಗಾಗ ಆಗಾಗ ನೆನೆಯಬೇಕು. ಎಂಥ ರೂಪ? ಪಾತಾಲಮೇತಸ್ಯ ಹಿ ಪಾದ ಮೂಲಂ ಪಠಂತಿ ಪಾಠ್ಯ ಪ್ರಪದೇ ರಸಾತಲಂ. 14 ಲೋಕಗಳನ್ನು ತನ್ನ ವಿರಾಟ್ ರೂಪದಿಂದ ಧಾರಣೆ ಮಾಡಿದ ಭಗವಂತನ ರೂಪವನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ನೆನೆಯುತ್ತಾ ಬರಬೇಕಯ್ಯ. ಅಂಥ ಭಗವದ್ ರೂಪವನ್ನು ಯಾರು ನೆನೆಯುತ್ತಾ ಬರ್ತಾರೋ ಅಂಥವರಿಗೆ ಅವರು ಮಾಡಿದ ಪಾಪಗಳೆಲ್ಲ ನಾಶವಾಗಿ ಅವರ ಮನಸ್ಸು ಶುದ್ಧ ಆಗುತ್ತೆ. ಆವಾಗ ತಮ್ಮ ಹೃದಯದಲ್ಲಿರುವಂಥ ದ್ವಿಸೂಕ್ಷ್ಮವಾದ ಭಗವದ್ ರೂಪವನ್ನು ಚಿಂತನೆ ಮಾಡಲಿಕ್ಕಾಗುತ್ತೆ. ಸ್ವದೇಹಾಂತರ ಹೃದಯಾವಕಾಶೆ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರಥಾಂಗ ಶಂಖ ಗದಾಧರಂ ಧಾರಣಯ ಸ್ಮರಂತಿ. ಹೃದಯದಲ್ಲೇ ಇರತಕ್ಕಂಥ ಬಿಂಬಮೂರ್ತಿಯ ಸ್ಥೂಲ ರೂಪವನ್ನು ಚಿಂತನೆ ಮಾಡುತ್ತಾ ಬರ್ತಾರಯ್ಯ. ಅಂಥ ಭಗವಂತನನ್ನು ಚಿಂತನೆ ಮಾಡು. ಹೇಳ್ತಾ ಇದ್ದಾರೆ, ಹೇಗಿದ್ದ ನಾಥ? 4 ಭುಜ ಇಟ್ಟುಕೊಂಡಿದ್ದಾನೆ, ಆಯುಧಗಳು ಧಾರಣೆ ಮಾಡಿದ್ದಾನೆ, ಶಂಖ ಚಕ್ರ ಗದಾ ಪದ್ಮಗಳನ್ನು ಧಾರಣೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಇನ್ನು ಹೇಗಿದ್ದಾನೆ ತುಂಬ ವರ್ಣನೆ ಮಾಡುತ್ತಾರೆ. ಪ್ರಸನ್ನ ವಕ್ತ್ರಂ, ದೇವರ ಮುಖ ಪ್ರಸನ್ನವಾಗಿರುತ್ತೆ. ನಾವು ಇಟ್ಟುಕೊಂಡ ವಿಗ್ರಹದ ಮುಖ ಸಿಟ್ಟಾಗಿರ್ಬೋದು. ಅವನು ತಯಾರು ಮಾಡುವಾಗ ಎಡವಟ್ಟಾಗಿ ತಯಾರು ಮಾಡಿರ್ತಾನೆ. ನಮಗೆ ಸಿಗೋದು ವಿಗ್ರಹಗಳೆಲ್ಲ ಸಲಕ್ಷಣವಾದ ಮೂರ್ತಿಗಳು ಇವಾಗ ಸಿಗ್ತಾನೇ ಇಲ್ಲ. ಎಲ್ಲ ಪ್ರಿಂಟ್ ತೆಗೆದು ಬಿಸಾಡಿರ್ತಾರೆ, ಒಂದಕ್ಕೂ ಮುಖ ಸರಿಗಿರಲ್ಲ, ಕಣ್ಣೆಲ್ಲೋ ನೋಡ್ತಾ ಇರುತ್ತೆ. ಹೌದಾ? ಅಂಥ ವಿಗ್ರಹಗಳೇ ಸಿಗುತ್ತೆ, ಅದು ಪೂಜೆ ಮಾಡಬಾರದಂತೆ. ಒಳ್ಳೆ ಸಲಕ್ಷಣವಾದ ಒಳ್ಳೆ ಸೌಮ್ಯ ಕಳೆ ಇರತಕ್ಕಂಥ ಮೂರ್ತಿಗಳಲ್ಲಿ ದೇವರ ಚಿಂತನೆ ಮಾಡಬೇಕು. ಪ್ರಸನ್ನ ವಕ್ತ್ರಂ ನಳಿನಾಯತೆ ಕ್ಷಣಂ, ದೊಡ್ಡ ದೊಡ್ಡ ಕಣ್ಣು, ಕಮಲ ದಳದಂತೆ ದೊಡ್ಡ ಕಣ್ಣು ದೇವರದ್ದು. ಅಷ್ಟೇ ಅಲ್ಲ, ಕದಂಬ ಕಿಂಜಲ್ ಕಪಿಶಂಗವಾಸಸಂ ಲಸನ್ ಮಹಾಹಾರ ಹಿರಣ್ಮಯ ಅಂಗದಂ ಸ್ಫುರನ್ ಮಹಾರತ್ನ ಕಿರೀಟ ಕುಂಡಲಂ. ಒಳ್ಳೆ ಹೂವಿನ ಮಧ್ಯದಲ್ಲಿರುವ ಕೇಸರ, ಹಳದಿ ಬಣ್ಣದ ಕೇಸರ ಹೇಗಿರುತ್ತೆ, ಅಂಥ ಕೇಸರದಂತೆ ಇರುವ ಪೀತಾಂಬರ ಧಾರಣೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಒಳ್ಳೆ ಹಾರಗಳನ್ನು ಬಂಗಾರದ ಕೈ ಕಡಗ ಮೊದಲಾದನ ಧಾರಣೆ ಮಾಡಿದ್ದಾನೆ. ಎಷ್ಟು ಚಿಕ್ಕ ರೂಪದಲ್ಲೇ ಎಲ್ಲವೂ ಹಾಕ್ಕೊಂಡಿದ್ದಾನೆ. ಅವನದ್ದೇ ರೂಪಗಳಿಂದ ಅವನ ಆಭರಣಗಳು ತಯಾರಾಗಿವೆ. ಅಂಥ ಭಗವಂತನನ್ನು ಚೆನ್ನಾಗಿ ಚಿಂತನೆ ಮಾಡಬೇಕು. ದೇವರ ರೂಪವನ್ನು ಚಿಂತನೆ ಮಾಡುವಾಗ ಒಮ್ಮೆಲೆ ಪೂರ್ಣ ರೂಪ ಬರಲ್ಲ. ಏಕೈಕಶೋ ಅಂಗಾನಿ ಧಿಯಾನುಭಾವಯೇತ್, ಒಂದೊಂದು ಅಂಗವನ್ನು ಚಿಂತನೆ ಮಾಡಿ ಪೂರ್ಣ ಭಗವದ್ ರೂಪವನ್ನು ಮನಸ್ಸಿಗೆ ತಂದುಕೋಬೇಕು. ಆ ರೀತಿಯಲ್ಲಿ ಯಾರು ಚಿಂತನೆ ಮಾಡುತ್ತಾ ಬರ್ತಾರೋ ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡುತ್ತಾನೆ ಅಂತ ಚೆನ್ನಾಗಿ ತಿಳಿಸಿಕೊಟ್ಟು ನಂತರ ಮುಂದೆ ಹೇಳ್ತಾ ಇದ್ದಾರೆ. ಯಾರು ಸರ್ವೋತ್ತಮ, ಯಾರು ಈ ಜಗತ್ತನ್ನು ರಕ್ಷಣೆ ಮಾಡುವುದು ಅಂದಾಗ ಬ್ರಹ್ಮದೇವರು ಮತ್ತು ನಾರದರ ಸಂವಾದವನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮದೇವರನ್ನು ನಾರದರು ಕೇಳ್ತಾ ಇದ್ದಾರೆ, ನೀವೇ ದೊಡ್ಡವರು, ನನಗೆ ಹುಟ್ಟು ಕೊಟ್ಟವರು ಅಂತ ತಿಳಿದಿದ್ದೇನೆ, ಹೌದಲ್ಲವೇ ಅಂದಾಗ, ನಿನಗೂ ನನಗೂ ಎಲ್ಲರಿಗೂ ಹುಟ್ಟು ಕೊಡುವವ ಒಬ್ಬನಿದ್ದಾನೆ, ಅವನ ಕೈಯಲ್ಲಿ ಇಡೀ ಜಗತ್ತು ನಡೆಯುತ್ತಾ ಇದೆಯಪ್ಪ, ಅವನೇ ಶ್ರೀಹರಿ. ಅವನೇ ನನ್ನೊಳಗೆ ಬ್ರಹ್ಮನಾಮಕನಾಗಿ, ರುದ್ರನೊಳಗೆ ರುದ್ರನಾಮಕನಾಗಿ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನು ಮಾಡತಕ್ಕಂಥವ ಅಂತ ದೇವರ ಪರಿಚಯ ಮಾಡಿಕೊಡುತ್ತಾ, ದೇವತೆಗಳನ್ನು ಕೇಳಿದರೆ ಒಬ್ಬೊಬ್ಬರು ಒಂದೊಂದನ್ನು ಕೊಡುತ್ತಾರಯ್ಯ, ಅವನನ್ನು ಕೇಳಿದರೆ ಎಲ್ಲವನ್ನ ಕೊಡುತ್ತಾನೆ, ಮೋಕ್ಷವೂ ಕೊಡುತ್ತಾನೆ. ಅಂಥವನ ಪಾದ ಹಿಡಿಯಬೇಕು, ಅವನ ಶಕ್ತಿಯ ಪರಿಚಯ ಮಾಡಿಕೊಡುತ್ತಾರೆ. ಅಲ್ಲಿ ಹೇಳುತ್ತಾರೆ, ರಾಜ ಪ್ರಶ್ನೆ ಮಾಡುತ್ತಾನೆ, ಭಗವಂತ ಸೃಷ್ಟಿ ಮಾಡಿದ ಕ್ರಮ ಹೇಗೆ, ಹೇಗೆ ಮಾಡಿದ ಸೃಷ್ಟಿ ಅಂದಾಗ, ಅಲ್ಲಿ ಶುಕಾಚಾರ್ಯರು ಮತ್ತು ದೇವರ ಸ್ತೋತ್ರ ಮಾಡಿ ಶುರು ಮಾಡುತ್ತಾರೆ. ನಮ ಪರಸ್ಮೈ ಪುರುಷಾಯ ಭೂಯಸೆ ತದುದ್ಭವ ಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತ್ಮನೆ. ಬ್ರಹ್ಮಾದಿ ಸಕಲ ಚೇತನರು ಅಸ್ವತಂತ್ರರು, ಅವರೊಳಗೆ ಭಗವಂತ ಜ್ಞಾನರೂಪ, ಇಚ್ಛಾರೂಪ, ಕ್ರಿಯಾರೂಪ, ಮೂರು ರೂಪಗಳನ್ನು ಇಟ್ಟು ಅವ ಎಲ್ಲರಿಗೂ ತಿಳಿಸಿ, ಇಚ್ಛಾ ಕೊಡಿಸಿ, ಪ್ರಯತ್ನ ಮಾಡಿಸಿ, ಬ್ರಹ್ಮದೇವರ ಮೂಲಕ ಸೃಷ್ಟಿ ಮಾಡಿದ, ಎಲ್ಲರಲ್ಲೂ ನಿಂತು ಹಾಗೆಯೇ ಆ ಮೂರು ಶಕ್ತಿಗಳಿಂದಲೇನೆ ಇಡೀ ಜಗತ್ತನ್ನು ಕುಣಿಸುವಂಥ ಆ ಬಿಂಬ ಮೂರ್ತಿಗೆ ನಮೋ ನಮಃ. ಎಲ್ಲರ ಒಳಗಿರ್ತಾನೆ, ಯಾರಿಗೂ ಕಾಣಿಸಲ್ಲ, ಅಂಥ ಭಗವದ್ ರೂಪಕ್ಕೆ ನಮಸ್ಕಾರ ಅಂತ ತಿಳಿಸ್ತಾ, ಬ್ರಹ್ಮದೇವರು ವಿಶೇಷವಾಗಿ ಆದಿಯಲ್ಲಿ ಭಗವಂತನ ನಾಭಿ ಕಮಲದಿಂದ ಹೊರಬಂದಂಥ ಬ್ರಹ್ಮದೇವರು ನೋಡುತ್ತಾರಂತೆ, ಯಾರು ಕಾಣಿಸಲ್ಲ. ಅದಕ್ಕೆ ನನಗೆ ಹುಟ್ಟು ಕೊಟ್ಟವರು ಯಾರು ಅಂತ ಹುಡುಕಿ ಹುಡುಕಿ ನೂರು ವರ್ಷಗಳ ಕಾಲ ಕಮಲದಲ್ಲಿ ಹುಡುಕಿದ್ರು, ನಾಳದಲ್ಲಿ ಹುಡುಕಿದ್ರು, ನೀರಲ್ಲಿ ಹುಡುಕಿದ್ರು, ಎಲ್ಲ ಕಡೆ ಹುಡುಕಿ ಕೊನೆಗೆ ತಪಸ್ಸಿಗೆ ಕೂತಾಗ ಎರಡು ಶಬ್ದ ಕೇಳಿಸ್ತು. ಹೇಳ್ತಾ ಇದ್ದಾರೆ, ಷೋಡಶಂ ಏಕವಿಂಶಂ, ಹದಿನಾರನೆಯ ಅಕ್ಷರ ಇಪ್ಪತ್ತೊಂದನೆಯ ಅಕ್ಷರ, ತ ಪ ತಪ ತಪ ಅಂತ ಎರಡು ಶಬ್ದ ಬಂತು. ತಪ ಅಂದ್ರೆ ತಪಸ್ಸು ಮಾಡು ಅಂತ. ಅಲ್ಲ, ನಮ್ಮಂಥ ದಟ್ರೇನು ಬ್ರಹ್ಮದೇವರು, ಅವರಿಗೆ ತಪ ಅಂತ ಒಂದ್ಸಲ ಹೇಳಿದ್ರೆ ಸಾಲ್ದ, ಎರಡು ಸಲ ಯಾಕೆ ಹೇಳಬೇಕು ಅಂತ ಕೇಳಿದ್ರು. ತಪೋ ನಾಮಕನಾದ ನನ್ನನ್ನು ಚಿಂತನೆ ಮಾಡಿದರೆ ತಪಸ್ಸು ಬರುತ್ತಯ್ಯ ಅಂತ ದೇವರ ಗುಣಚಿಂತನೆಯನ್ನ ಅಲ್ಲಿ ತಿಳಿಸಿಕೊಟ್ರು. ಆ ರೀತಿಯಾಗಿ ಭಗವಂತನ ಧ್ಯಾನ ಮಾಡಿ ಭಗವಂತನ ದರ್ಶನ ಮಾಡಿ ಅವನ ಅನುಗ್ರಹದಿಂದ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದ್ದೇ ಬ್ರಹ್ಮದೇವರು. ಅಂಥ ಬ್ರಹ್ಮದೇವರಿಗೆ ಹುಟ್ಟು ಕೊಟ್ಟಿರತಕ್ಕಂಥ ಭಗವಂತನ ಚಿಂತನೆಯನ್ನ ಮಾಡೋಣ ಅಂತ ಹೇಳಿದಾಗ ಮತ್ತು ಪ್ರಶ್ನೆ ಬರ್ತಾ ಇದೆ. ಇಷ್ಟೇ ಭಾಗವತ ಅಲ್ಲ, ಸಂಕ್ಷೇಪ ಭಾಗವತವಿದು, ವಿಸ್ತಾರವಾಗಿದೆ. ದ್ವಿತೀಯ ಸ್ಕಂಧ ಒಂದೇ ಸಾಕು, ಎಷ್ಟು ಕಾಲ ವಿಸ್ತಾರವಾಗಿ ಹೇಳಲಿಕ್ಕೆ ಸಾಧ್ಯ? ಎರಡನೇ ಸ್ಕಂಧ ಅಂದರೆ ಒಂದು ವರ್ಷ ಹೇಳಬಹುದು, ಭಾಗವತ ಅಲ್ಲ, ಎರಡನೇ ಸ್ಕಂಧ ಮಾತ್ರ. ಅಷ್ಟು ವಿಸ್ತಾರವಾಗಿದೆ, ಅಷ್ಟು ಪ್ರಮೇಯ ಭರಿತ. ಅದಕ್ಕೆ ಅದನ್ನು ಎರಡು ಗಂಟೆಗಳಲ್ಲೋ ಒಂದು ಗಂಟೆಯಲ್ಲೋ ಹೇಳಬೇಕಾದ್ರೆ ಎಷ್ಟು ಕಂಪ್ರೆಸ್ ಆಗಿರಬೇಕು ನೀವು ನೋಡಿ. ಆಗಲಿ, ನಮಗೆ ಬೇಕಾದ್ದು ಎಷ್ಟು ಬೇಕೋ ಅಷ್ಟು ತಲೆಗೆ ಹತ್ತುವ ರುಚಿಯನ್ನು ನೋಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೇವೆ. ಪ್ರಶ್ನೆ ಬರ್ತಾ ಇದೆ, ಮೈತ್ರೇಯರಿಂದ ವಿದುರ ತತ್ವಜ್ಞಾನವನ್ನು ಪಡೆದಿದ್ದಾನೆ ಅಂತ ಕೇಳುತ್ತೀವಿ. ಯುದ್ಧಕ್ಕೆ ನಿಂತಿದ್ದ ಧೃತರಾಷ್ಟ್ರ ದುರ್ಯೋಧನ, ಅವರ ಅನ್ನ ಉಂಡವನೇ ವಿದುರ. ಅವರ ಅನ್ನ ಉಂಡಂಥ ವಿದುರ ರಾಜನಿಗೆ ಅನ್ನ ಹಾಕಿದವನಿಗೆ ಯುದ್ಧ ಬಂದಾಗ ಬಿಟ್ಟು ತೀರ್ಥಯಾತ್ರೆಗೆ ಹೋದ. ಸರಿಯಾ, ಯಾರು ನಮಗೆ ಅನ್ನ ಹಾಕಿರ್ತಾರೋ ಅವರು ಹಾಸ್ಪಿಟಲ್ಗೆ ಹೋಗಿ ಸೇರಿದಾಗ, ನಾವೇ ನೋಡಿಕೊಳ್ಳಬೇಕಾಗಿದ್ದಾಗ ಅವರನ್ನು ಆಸ್ಪತ್ರೆಯಲ್ಲೇ ಬಿಟ್ಟು ನಮ್ಮ ಪಾಡಿಗೆ ನಾವು ತೀರ್ಥಯಾತ್ರೆಗೆ ಹೋಗಿಬಿಟ್ರೆ ನಾವು ಮನುಷ್ಯರೇನಾ ಕೇಳ್ತಾರ ಇಲ್ವಾ? ಅದೇ ಥರ ವಿದುರ ಅನ್ನ ಹಾಕಿದವರನ್ನು ಬಿಟ್ಟು ತೀರ್ಥಯಾತ್ರೆಗೆ ಹೇಗೆ ಹೋದ? ಹೋದಂಥವರಿಗೆ ಮೈತ್ರೇಯರಿಂದ ತತ್ವಜ್ಞಾನ ಬಂತು ಅಂತ ಹೇಳ್ತಾರಲ್ವ, ಅದನ್ನು ನಮಗೆ ತಿಳಿಸಿಕೊಡಿ ಅಂತ ಹೇಳಿದಾಗ ಆ ವಿಷಯವನ್ನು ಪ್ರಸ್ತಾವ ಮಾಡ್ತಾ ಇದ್ದಾರೆ. ಅದನ್ನು ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.